பிராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹருத்யாய சுத்த வித்யாய மத்வாய ச நமோ நம. லசத்து ஸ்ரீமதானந்த தீர்த்தேந்துர்ணோ ஹிருதம் வரே யத்வச்சந்திரிகா ஸ்வாந்த சந்தாபம் வினிக்ரந்ததி சர்வோத்தமோ விஷ்ணுரதோ ரமாச ப்ரஹ்மாச்ச வாயுச்ச ததீய பத்ன்யோ அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரிஹி ஓம். தர்மக்ஷேத்ரே குருக்ஷேத்ரே சமவேதாயுயோத்ஸவஃ மாமகாஃ பாண்டவாஶ்சைவ கிமகுர்வத சஞ்சயா. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுஶ்சாந் கீதார்த்தம் வக்ஷாமி லேசதஃ. குணகண நிலயம் பதிம் ரமாயாஃ ஜகதகதஹனஞ்ச வாசவீ சூனும் முனிகுலதிலகஞ்ச பூர்ணபோதம் குருமபி பரமம் குருஞ்ச மே வந்தே. லக்ஷ்மீநாராயணம் நத்வா பூர்ணபோதான் குருனபி குருமஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரமபவித்ரவாத ஸ்ரீமத் பகவத்கீதையில் ஸ்ரீகிருஷ்ண பரமாத்ம அர்ஜுனனிகே விசேஷவாகி தன்ன மகாத்மவன்னு வர்ணனை மாடுத்தா. வேதாஹம் சமதீதானி வர்த்தமானானி சார்ஜுன பவிஷ்யாணி ச பூதானி மாம் து வேத ந கஷ்டன. அர்ஜுன, நானு ஹிந்தின விந்தின முந்தின எல்ல பிராணிகளன்னு சக சம்பூர்ணமாகி பல்லே. வேதாஹம் சமதீதானி வர்த்தமானானி பவிஷ்யாணி, ஆதரே மாம் து வேத ந கஷ்டன, நன்னன்னு மாத்திர யாரோ தெளிதில்ல, ಎಲ್ಲರೂ ಸೇರಿ ತಿಳಿಯೋದಿಲ್ಲ. ನಾನು ಸರ್ವಾತ್ಮನ ಮನವಚನ ಕತಿದೂರ ಅಂತ ಕರೀತಾರೆ. ಮನವಚನ ಕತಿದೂರ ಉಪನಿಷತ್ತುಗಳಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಯಾರ ಮನಸ್ಸು ಯಾರ ಮಾತು ಸಹ ಭಗವಂತನನ್ನು ಪೂರ್ಣವಾಗಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಶಿಷ್ಟವಾದಂಥ ಪರಿಪೂರ್ಣತೆ ಪರಮಾತ್ಮನ, ಅವನ ಸರ್ವಜ್ಞತ್ವ. ಯಾವ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಸರ್ವಜ್ಞ ಅಂದರೆ ಭಗವಂತ, ಅಬ್ಸಲ್ಯೂಟ್ ಸೆನ್ಸ್ ನೋಡಿ ಎಲ್ಲ ಗೊತ್ತು ಅಂತ ಒಂದಂತಲ್ಲಿ ಹೇಳ್ಬೋದು, ರೈಟಿವ್ ಸೆನ್ಸ್ನಲ್ಲಿ ಹೇಳ್ಬೋದು, ಆದರೆ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಹೇಳ್ಬೋದು. ಆದದ್ದು ಸ್ವಾತಂತ್ರ್ಯನ ಭಗವಂತನಿಗೆ ಅಂಥ ಭಗವಂತ ಮುಂದುವರಿಸಿ ಹೇಳುತ್ತಾನೆ. ಆದ್ದರಿಂದ ನನಗೆ ಎಲ್ಲರ ವಿಚಾರ ಗೊತ್ತು, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದಾಗಿನೇ ನನಗೆ ಯಾವುದೇ ವಿಧವಾದಂತಹ ದುಃಖ ವ್ಯಥೆ ಮೋಹ ಮೊದಲಾದ ಯಾವುದೂ ಇಲ್ಲ. ಪರಮಾತ್ಮನ ಸರ್ವಜ್ಞತ್ವದಿಂದ ಮತ್ತೊಂದು ಅಂಶ ಗೊತ್ತಾಗುತ್ತೆ. ಯಾವುದೇ ದುಃಖದ ಮೂಲ ಅಜ್ಞಾನ, ದುಃಖದ ಮೂಲ ಅಜ್ಞಾನ. ಭಗವಂತನಿಗೆ ಎಂದೂ ಅಜ್ಞಾನವೇ ಇಲ್ಲ ಅಂದ ಮೇಲೆ ಅವನಿಗೆ ದುಃಖದ ಹೆಸರೇ ಇಲ್ಲ. ಆ ದೃಷ್ಟಿಯಲ್ಲಿ ಪರಮಾತ್ಮ ಆನಂದ ಪೂರ್ಣತ್ವವನ್ನು ಸಹ ಈ ಮಾತುಗಳಲ್ಲಿ ನಾವು ಕೇಳ್ತೇವೆ. ಇಷ್ಟು ಹೇಳಿ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಈ ಅಜ್ಞಾನ ಏನು ಜೀವರಿಗಿದೆ, ಇದು ಯಾವ ಕಾಲದಿಂದ ಬಂತು ಅಂತ ಹೇಳಿದರೆ ಭಗವಂತ ಹೇಳ್ತಾನೆ, ಇದು ನಿನ್ನೆ ಬಂದಿದ್ದಲ್ಲ, ನಿನ್ನೆ ಮೊನ್ನೆ ಬಂದಿದ್ದಲ್ಲ, ಇದು ಆರಂಭದಿಂದನೇ ಬಂದಂತ ಮಾತು. ದ್ವಂದ್ವಮೋಹೇನ ಭಾರತ. ಈ ದ್ವಂದ್ವಮೋಹ ವಿಶಿಷ್ಟವಾದಂತಹ ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇಯಾಂತಿ ಪರಂತಪ. ಇಚ್ಛಾದ್ವೇಷದಿಂದ ಹುಟ್ಟತಕ್ಕಂತಹ ಈ ಒಂದು ದ್ವಂದ್ವಮೋಹ, ನಿನ್ನೆ ಒಂದು ಅರ್ಥ ನೋಡಿದ್ದೇವೆ. ದ್ವಂದ್ವಮೋಹ ಸುಖ ದುಃಖ ಜಯ ಜಯ ಮಾನ ಅಪಮಾನ ನಿಂದಾಸ್ತುತಿ ಮೊದಲಾದವುಗಳ ಬಗ್ಗೆ ಮನುಷ್ಯ ಒಳಗಾಗ್ತಾನೆ, ಅವುಗಳ ಸಂಪರ್ಕದಿಂದಾಗಿ ಉಬ್ಬೋದು ಕುಗ್ಗೋದು ಮಾಡ್ತಾನೆ. ಇದಿದೆಯಲ್ಲ, ಇದು ಸಾಧನೆಗೆ ತುಂಬಾ ಅಡ್ಡಿ ಮಾಡುತ್ತೆ ಅಂತ ಹೇಳುತ್ತಾರೆ. ತುಂಬಾ ಸಾಧನೆಗೆ ಅಡ್ಡಿ ಮಾಡತಕ್ಕಂಥ ಪ್ರವೃತ್ತಿ, ಆದ್ರಿಂದ ಮುಂದೆ ಹೋಗಲಿಕ್ಕಾಗೋದಿಲ್ಲ ಅವನಿಗೆ. ಆದ್ರೆ ಸರ್ವಭೂತಾನಿ ಸಮ್ಮೋಹಂ ಯಾಂತಿ, ಈ ಮೊದಲನೇದಾಗಿ ಇಚ್ಛಾದ್ವೇಷಗಳು, ಅದರ ಪರಿಣಾಮ ಸುಖ ದುಃಖಗಳು, ಅದರ ಪರಿಣಾಮ ಸಮ್ಮೋಹ, ಫಲಿತಾಂಶ ಸಾಧನೆಗೆ ದೊಡ್ಡ ಅಡ್ಡಿ ಆಗುತ್ತೆ ಅಂತ ಹೇಳುತ್ತೆ. ಯಾರು ಮತ್ತೆ ಮತ್ತೆ ಈ ರೀತಿ ಸುಖ ದುಃಖಾದಿಗಳ ಒತ್ತಡಕ್ಕೆ ಒಳಗಾಗ್ತಾರೆ, ಅವರು ಮೋಹಕ್ಕೆ ಒಳಗಾಗೋದ್ರಿಂದ ಅವರೆಂದೂ ಸಾಧನೆಯಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅರ್ಜುನಗಾಗಿರೋದು ಅದೇ ಈಗ ದ್ವಂದ್ವ ಮೋಹ. ಕೃಷ್ಣ ಏನ್ ಮಾಡೋದು ನಾನೀಗ, ಈ ಭೀಷ್ಮರು ದ್ರೋಣರಿಷ್ಟು ಎಲ್ಲ ಜನ ಇದ್ದಾಗ ಯುದ್ಧ ನಾನು ಹೇಗೆ ಮಾಡಲಿ ಅಂದ್ರೆ ತುಂಬಾ ದುಃಖ ಆಗಿಬಿಟ್ಟಿದೆ ಅಂತ ಕಣ್ಣು ತುಂಬಾ ನೀರು ತಂದುಕೊಂಡದ್ದು ನಾನು ಇದ್ದ. ಅಂದ್ರೆ ದುಃಖ ಬಂತು, ಕರ್ತವ್ಯ ತ್ಯಾಗ ಮಾಡ್ತಾ ಇದ್ದ. ಆದ್ದರಿಂದ ಇಂಥ ದ್ವಂದ್ವ ಮೋಹಕ್ಕೆ ಒಳಗಾದಂತಹ ವ್ಯಕ್ತಿ ಇವತ್ತು ನಿನ್ನೆಯಿಂದ ಶುರುವಾಗಿಲ್ಲ, ನಿನ್ನೆ ಹೇಳಿದಂತೆ ಅದು ತುಂಬಾ ಸೃಷ್ಟಿಯ ಪ್ರಾರಂಭದಿಂದ ಬಂದದ್ದು. ಇದರಿಂದ ತುಂಬಾ ಒಂದು ಹೊಸ ವಿಚಾರ ತುಂಬಾ ಗೊತ್ತಾಗತ್ತೆ. ಇವತ್ತು ಒಳ್ಳೆಯವರಿಗೆ ಒಳ್ಳೆಯತನ ಅನ್ನೋದು ಹೇಗೆ ಅನಾದಿನೋ, ಕೆಟ್ಟವರಿಗೆ ಕೆಟ್ಟತನ ಅಂಬೋದು ಅನಾದಿನೇ ಹೊರತು ಮಧ್ಯೆ ಬಂದಿದ್ದಲ್ಲ. ಆದ್ದರಿಂದ ಸೃಷ್ಟಿಯ ಪ್ರಾರಂಭದಿಂದನೂ ಹಾಗಿರೋದ್ರಿಂದ ಅನಾದಿ ಕಾಲದ್ದು ಅವರ ಜೀವನ ಯೋಗ್ಯತೆ. ಸೃಷ್ಟಿ ಸಂಸಾರದ ಪ್ರಾರಂಭದ ದಿವಸ ಸೃಷ್ಟಿ, ಅನಾದಿ ಕಾಲದ ಯೋಗ್ಯತೆಗೆ ತಕ್ಕಂತೆ ಭಗವಂತ ಸೃಷ್ಟಿ ಮಾಡೋದ್ರಿಂದ ಆ ಸೃಷ್ಟಿಯಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಅವರನ್ನ ಶ್ರದ್ಧಾ ಇತ್ಯಾದಿಗಳನ್ನು ಕೊಟ್ಟು ಬೆಳೆಸ್ತಾ ಹೋಗೋದ್ರಿಂದ ಇದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ. ದೀರ್ಘಕಾಲವಾದ ಬಂಧ ಇದು. ಬಂತು ಮೇಲಿನ ಕೊಳೆ ತಕ್ಷಣ ಹೋಗುತ್ತೆ, ಕೊಳೆ ಒಳಗೆ ಮೆತ್ತಿದ್ರೆ ಇನ್ನೂ ಕಷ್ಟ. ಮೇಲಿನ ಕೊಳೆ ಬೇರೆ, ಒಳಗಿನ ಕೊಳೆ ಬೇರೆ. ಅದು ಕೂಡ ಸಾಮಾನ್ಯ ಬರಿ ಹತ್ತೋದು ಬೇರೆ, ಅದ್ದಿ ತೆಗೆಯೋದು ಬೇರೆ, ಆಮೇಲೆ ಒಣಗಿದ ಮೇಲೆ ಇನ್ನೂ ಗಟ್ಟಿಯಾಗೋದು ಬೇರೆ. ಅನೇಕ ಹಂತದಲ್ಲಿ ಜೀವರಿಗೆ ತಲುಪಿರೋದ್ರಿಂದ ಈ ದುರ್ಜೀವರುಗಳು ಎಂದೂ ಸಹ ಮುಂದೆ ಬರಲಿಕ್ಕಾಗೋದೇ ಇಲ್ಲ. ಇದು ಅದೇ ಆಗ್ತಕ್ಕಂಥ ಪರಿಣಾಮ. ದ್ವಂದ್ವ ಮೋಹಕ್ಕೆ ಮತ್ತೊಂದು ಅರ್ಥವನ್ನು ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ದ್ವಂದ್ವ ಅಂದರೆ ಜೀವ ಈಶ್ವರ ಅಂತ ಅರ್ಥ. ಜೀವೇಶ್ವರರು ದ್ವಂದ್ವ. ಪ್ರತಿಯೊಂದು ಕಡೆ ನೋಡಿದರೂ ಕೂಡ ಒಂದು ವಸ್ತು ತನ್ನಷ್ಟು ಇರಲಿಕ್ಕಾಗೋದೇ ಇಲ್ಲ. ಒಂದು ಜಡ ಇದೆ, ತನ್ನಷ್ಟು ಇರಲಿಕ್ಕಾಗೋದೇ ಇಲ್ಲ. ದೇವರ ಸಹಾಯ ಬೇಕೇ ಬೇಕದು. ಅದೇ ರೀತಿ ಜೀವನಿಗೆ ತನ್ನಷ್ಟು ಇರಲಿಕ್ಕಾಗೋದಿಲ್ಲ, ದೇವರ ಜೊತೆಗಿದ್ದೇ ಇರಿಸ್ಬೇಕು ಅವನನ್ನು. ಮಾತು ಅರ್ಥ ಮಾಡಿಕೊಂಡ್ರೆ ತನ್ನಷ್ಟು ತಾನೇ ಇರತಕ್ಕಂಥ ಸಾಮರ್ಥ್ಯ ಜೀವ ಜಡಗಳಿಗಿಲ್ಲ. ಭಗವಂತ ಜೊತೆಗಿದ್ದು ಅವನ ಸಲ ಕಾಪಾಡ್ತಾ ಇದ್ದ. ಇವತ್ತು ಚಿಕ್ಕ ಮಗು ಒಂದೇ ಹೋಗಲಿಕ್ಕಾಗೋದಿಲ್ಲ, ತಾಯಿ ಜೊತೆಗಿದ್ದೇ ಹೇಗೆ ಸಲಗುತ್ತಾಳೋ, ಭಗವಂತ ಜೀವರನ್ನ ಅಸ್ವತಂತ್ರರಾದ ಜೀವರನ್ನ ಜೊತೆಗಿದ್ದು ಪಾಲಿಸ್ತಾ ಇದ್ದಾನೆ. ದ್ವಾಸುಪರ್ಣ ಸಯುಜಾ ಸಖಾಯ ಅಂತ ಕರೀತಾನೆ, ಅದಕ್ಕೆ ದ್ವಂದ್ವ ಅಂತ ಕರೆದಿದ್ದಾನೆ. ಈ ಸಂಸಾರವನ್ನ ಮತ್ತು ವಿಶೇಷವಾಗಿ ದೇಹವನ್ನ ವೃಕ್ಷ ಅಂತ ಕರೆದು, ವೃಕ್ಷದೊಳಗೆ ಎರಡಿವೆ ಜೀವ ಈಶ್ವರ ಎರಡು ಹಕ್ಕಿಗಳಿವೆ ಪಕ್ಷಿಗಳಿವೆ ಎಂದು ಉಪನಿಷತ್ತುಗಳಲ್ಲಿ ಸಾರಿದ್ದ. ಇವೆಲ್ಲರ ದ್ವಂದ್ವಗಳು. ಇವುಗಳ ಬಗ್ಗೆ ಮೋಹ ಬರುತ್ತೆ ಜನಕ್ಕೆ. ಮೋಹ ಬರೋದು ಅಂದ್ರೇನು? ಈ ಜೀವನ ಈಶ್ವರ ಅಂತ ತಿಳ್ಕೊಳ್ಳೋದು, ಈಶ್ವರನ ಜೀವ ಅಂತ ತಿಳ್ಕೊಳ್ಳೋದು, ಜೀವೇಶ್ವರ ಇತ್ಯಾದಿಗಳ ಭಾವನೆ ಬರುತ್ತಲ್ಲ, ಇದು ವಿಚಿತ್ರವಾದ ಮೋಹ. ಈ ಮೋಹಕ್ಕೊಳಗಾದ ಅಂದ್ರೆ ಅವನೆಂದು ಉದ್ಧಾರ ಆಗೋ ಪರಿಸ್ಥಿತಿ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು. ಜೀವ ಈಶ್ವರರು ಅತ್ಯಂತ ಹತ್ತಿರ ಇದ್ದಾರೆ, ಬೇರೆ ಬೇರೆ ಆಗಿದ್ದಾರೆ. ಈ ವೈರು ಕರೆಂಟ್ ಜೊತೆಗೆ ಇರೋದೇನೆ, ಆದರೆ ವೈರೇ ಬೇರೆ ಕರೆಂಟೇ ಬೇರೆ, ಎರಡು ಒಂದೇ ಅಲ್ಲ, ಅಷ್ಟೇ ಜೊತೆಗಿದೆ. ಮುಟ್ಟದ ಜೊತೆಗಿದ್ದ ಎರಡು ಒಂದೇ ರೀತಿ ಕಾಣುತ್ತೆ. ಆಕ್ಚುಲಿ ಚೆನ್ನಾಗಿ ಕಾಯಿಸಿದ ಕಬ್ಬಿಣದ ಒಂದು ತುಂಡು ಬೆಂಕಿ ಕಂಡಾಗೆ ಕಾಣುತ್ತೆ, ಆದರೆ ಕಬ್ಬಿಣನೇ ಬೇರೆ ಬೆಂಕಿನೇ ಬೇರೆ. ಆ ಕಾಲಕ್ಕೆ ಎರಡು ಒಂದೇ ಕಂಡಾಗ ಕಾಣುತ್ತೆ. ಅಲ್ಲಿ ಯಾವುದು ಕಬ್ಬಿಣ ಯಾವುದು ಅಗ್ನಿ ಅಂತ ಜ್ಞಾನ ಇಲ್ಲದೆ ಹೋದರೆ, ಇಲ್ಲಿ ಯಾವುದು ಬರೀ ತಂತಿ ಯಾವುದು ಕರೆಂಟ್ ಅನ್ನೋ ವಿವೇಕ ಇಲ್ಲದೆ ಹೋದರೆ, ಅದೇ ರೀತಿ ಜೀವ ದೇಹದೊಳಗೆ ಜೀವ ಯಾರು ಈಶ್ವರ ಯಾರು ಅಂತಕ್ಕಂಥ ವಿವೇಕ ಪಡೆಯದೆ ಹೋದರೆ ಎಲ್ಲರೂ ಮೋಹಕ್ಕೊಳಗಾಗಿಬಿಟ್ಟು ಸರ್ವನಾಶದತ್ತ ಸಾಕ್ತಾರೆ. ಅದಕ್ಕೆ ಯಾಕೆ ನಾಶ ಆಗಬೇಕು ಅಂತ ಕೇಳಿದರೆ, ಬರೀ ವೈರ್ ಅಂತ ತಿಳ್ಕೊಂಡು ಕರೆಂಟ್ ಇರೋ ವೈರ್ ಮುಟ್ಟಿದ್ರೆ ಏನಾಗುತ್ತೆ ಲೆಕ್ಕ ಹಾಕಿ? ಏನು ತಿಳ್ಕೊಂಡು ಅಲ್ಲ, ತಪ್ಪು ತಿಳ್ಕೊಂಡ್ರೆ ಇಂಥ ಶಿಕ್ಷೆನೆ ಅಂದರೆ ಅದು ಕೇಳಿ ಹೇಗಿದ್ದೆ ಅಂತ ಶಿಕ್ಷೆ ಆಗುತ್ತೋ ಇಲ್ಲವತ್ತಿನ ದಿವಸ? ಯಾರೋ ಶಾಖ ಕೊಟ್ಕೊಂಡು ಸಾಯಿದ್ರೆ ಎಷ್ಟು ದಿನ ಸಂಬಂಧಪಟ್ಟ ಇಂಜಿನಿಯರ್ಗಳೇ ಶಾಖ ಕೊಂಡ್ಕೊಳ್ತಾ ಇದ್ದಾರೆ, ಸಂಬಂಧಪಟ್ಟವರೇ ಮತ್ತೆ ಹೊರಗಿನವರಲ್ಲ. ಇನ್ನು ಹೊರಗಿನವ್ರ ವಿಚಾರ ಹೇಳೋ ಸಂಬಂಧ ಕಾರಣನೇ ಇಲ್ಲ. ಅಂದರೆ ಮೋಹ ಮಿಥ್ಯಾಜ್ಞಾನ ತಪ್ಪು ತಿಳುವಳಿಕೆ ಮನುಷ್ಯನನ್ನ ಹಾಳಬಾಡುತ್ತೆ. ತಪ್ಪು ತಿಳುವಳಿಕೆ ಪ್ರಮಾಣ ಎಷ್ಟು ಅನ್ನೋದ್ರ ಮೇಲೆ ಆಗತಕ್ಕಂಥ ಹಾನಿ ಎಷ್ಟು ಅಂತ ಯೋಚನೆ ಮಾಡುತ್ತಾರೆ. ತಪ್ಪು ತಿಳುವಳಿಕೆ ಪ್ರಮಾಣ ಯಾರ ಬಗ್ಗೆ ಮತ್ತು ಯಾವ ಪ್ರಮಾಣದ್ದು ಅನ್ನೋದ್ರ ಮೇಲೆ ಅವರಿಗೆ ಆಗ್ತಕ್ಕಂಥ ದುರ್ಗತಿ ಅನರ್ಥ ಯಾವ ಪ್ರಮಾಣದ್ದು ಅಂತ ಗೊತ್ತಾಗುತ್ತೆ. ಮತ್ತು ಬೇರೆ ಎಲ್ಲ ಮೋಹಗಳು ಒಂದು, ಈ ದ್ವಂದ್ವ ಮೋಹ ಬಹಳ ವಿಚಿತ್ರವಾದ ಮೋಹ. ಜೀವೇಶ್ವರರ ಬಗ್ಗೆ ತಪ್ಪು ಕಲ್ಪನೆ, ಜೀವನನ್ನೇ ಈಶ್ವರ ಅಂತ ತಿಳಿದು, ಈಶ್ವರನ ಜೀವ ಅಂತ ತಿಳಿದು ಏನು ತಪ್ಪಾಗಿ ತಿಳಿತಾನೆ. ಅದರಿಂದ ಆಗತಕ್ಕಂಥ ಅನಾಹುತಕ್ಕೆ ಇತಿಮತಿಗಳೇ ಇಲ್ಲ. ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ, ಈ ರೀತಿ ಆಗ್ತಾ ಇದ್ದಾರೆ. ಆದ್ದರಿಂದ ಅವರ ಉದ್ಧಾರ ಅಷ್ಟು ಸುಲಭವಾದದ್ದಲ್ಲ ಅಂತ ಭಗವಂತ ಹೇಳಿದ. ಹಾಗಿದ್ರೆ ತಿಳಿಯೋದು ಹೇಗೆ? ಇಷ್ಟು ಕಷ್ಟವಾಗೋದಾದರೆ ಪರಮಾತ್ಮ ಇಷ್ಟು ಅಜ್ಞೇಯ, ಜೊತೆಗೆ ಇದ್ದು ಅವನು ಗುರುಸ್ಲಕ್ಕಾಗೋದೇ ಇಲ್ಲ. ನಮ್ಮ ಜೊತೆಗಿದ್ದಾನೆ, ನಾವು ಯಾರನ್ನು ಕಾಣ್ತೇವೆ ಎಲ್ಲರೊಳಗೆ ಭಗವಂತ ಇದ್ದಾನೆ. ಮತ್ತೆ ದೇಹದೊಳಗೆ ಜೀವ, ಜೀವನೊಳಗೆ ದೇವರು ಇದ್ದೇ ಇದ್ದಾನೆ. ಆದರೆ ಗುರುಸೋದು ಮಾತ್ರ ಭಾರಿ ಕಷ್ಟ. ನಮ್ಮ ಕಣ್ಣಿಗೆ ದೇಹಗಳು ಕಾಣುತ್ತೆ ಹೊರತು ಒಳಗಿರ ಜೀವನೇ ಕಾಣೋದಿಲ್ಲ. ಇನ್ನು ಜೀವನೇ ಕಾಣದೆ ಹೋದಾಗ ಒಳಗಿರೋ ದೇವ ಕಾಣ ಪ್ರಸಕ್ತಿ ಅಂತೂ ಬರೋದೇ ಇಲ್ಲ. ಇರೋದು ಮಾತ್ರ ನಿಜ. ಅಲ್ಲಿ ಎಲ್ಲಿ ಏನು ಅಂತಕ್ಕಂಥ ವಿವೇಕವನ್ನು ತಂದುಕೊಳ್ಳದೆ ಹೋದರೆ ಮಾತ್ರ ಹಾಳಾಗ್ತಾನೆ. ಇಷ್ಟು ಕಷ್ಟ ಇದ್ರೆ ಉದ್ಧಾರದ ಹಾದಿ ಏನು ಅಂದ್ರೆ ಮುಂದೆ ಹೇಳ್ತಾನೆ, ಯಶಾಂತಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಹ ಭಜಂತೆ ಮಾಂ ದೃಢೌರತಾಹ. ಈ ಶ್ಲೋಕದಲ್ಲಿ ಯಾರಿಗೆ ಭಗವಂತನನ್ನ ಸಂಪರ್ಕಿಸಲಿಕ್ಕೆ ಸಾಧ್ಯ, ಭಗವದ್ಜ್ಞಾನ ಸಾಧ್ಯ ಎಂಬುದನ್ನು ಸ್ವತಃ ಭಗವಂತ ಹೇಳ್ತಾರೆ. ಯಶಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ, ಯಾರಿಗೆ ಪಾಪ ಸವೆದಿದೆ ಅಂಥವರು ದೇವರನ್ನುಳ್ಳ ಕರಕರಾಗ್ತಾರೆ. ಅಂತಗತಂ ಪಾಪಂ ಅಂತಂದ್ರೆ ಕೊನೆ, ಯಾರ ಪಾಪ ಕೊನೆಯನ್ನು ಕಂಡಿದೆ, ಪಾಪ ಅವರಿಂದ ದೂರ ಆಗಿದೆ, ಪಾಪವನ್ನು ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ನನ್ನ ಭಜನೆ ಸಾಧ್ಯ ಅಂತ ಭಗವಂತ ಹೇಳಿ ದೇವರನ್ನು ಗುರುತಿಸಲಿಕ್ಕೆ ಅದು ಸಾಧ್ಯ. ಯಾರ ಪಾಪ ಕೊನೆ ಹೋಗಿದೆ ಅಂದ್ರೆ ಪುಣ್ಯಕರ್ಮಣಾಂ ಅಂತ ಹೇಳ್ತಾರೆ. ಯಾರು ಪುಣ್ಯಶೀಲರೋ ಅವರ ಪಾಪ ಹೋಗಿರುತ್ತೆ, ಸಿಂಪಲ್. ಎಲ್ಲಿ ಬೆಳಕಿರುತ್ತೆ ಕತ್ತಲೆ ಇರೋದಿಲ್ಲ, ಬೆಳಕಿದ್ದಲ್ಲಿ ಕತ್ತಲೆ ಇಲ್ಲ, ಜ್ಞಾನ ಇದ್ದಲ್ಲಿ ಅಜ್ಞಾನ ಇಲ್ಲ, ಪುಣ್ಯ ಇದ್ದಲ್ಲಿ ಪಾಪ ಇಲ್ಲ. ಅಂದ್ರೆ ಇವತ್ತು ಪಾಪವನ್ನು ಎಲ್ಲಿವರೆಗೂ ಕಳ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಮಗೆ ಭಗವಂತನ ವಿಚಾರ ಬರೋ ಸಂಭವ ಇಲ್ಲೇ ಇಲ್ಲ. ಈ ಪಾಪ ಕಳ್ಕೊಳ್ಳೋ ಪ್ರೋಸೆಸ್ ಆಗಬೇಕು, ಪಾಪವನ್ನ ಕಳ್ಕೊಳ್ಳುತ್ತಾ ಹೋಗಬೇಕು. ಸುಮ್ಮನೆ ಪಾಪ ಏನು ಮಾಡಿದ್ರೂ ಹೋಗೋದಿಲ್ಲ, ಪುಣ್ಯಕರ್ಮವನ್ನು ಮಾಡಿಯೇ ಕಳ್ಕೋಬೇಕದು, ಪುಣ್ಯಕರ್ಮವನ್ನು ಮಾಡಿಯೇ ಪಾಪ ಕಳ್ಕೊಳ್ಬೇಕು. ಏಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ, ಪುಣ್ಯಕರ್ಮರಾದ ಜನಗಳು ತಮ್ಮ ಪಾಪವನ್ನು ಕಳ್ಕೊಂಡು ಬಿಟ್ರೆ ದ್ವಂದ್ವಮೋಹ ನಿರ್ಮುಕ್ತಾಹ ತೇ ದ್ವಂದ್ವಮೋಹ ನಿರ್ಮುಕ್ತಾಹ, ಜೀವೇಶ್ವರರ ಒಂದು ಬಗ್ಗೆ ಇರತಕ್ಕಂಥ ಸ್ಪಷ್ಟ ತಿಳುವಳಿಕೆ ಹೊಂತಾರೆ. ಜೀವನನ ಈಶ್ವರ ಅಂತಾಗಲಿ ಈಶ್ವರನ ಜೀವ ಅಂತಾಗಲಿ ತಪ್ಪು ತಿಳಿಯೋ ಪ್ರಸಂಗ ಬರೋದಿಲ್ಲ. ಸದಾ ಅರ್ಜುನನೇ ಮುಂದೆ ಮಾತಾಡ್ತಾನೆ, ವಿಶ್ವರೂಪವನ್ನು ಕಂಡಾಗ ಕೃಷ್ಣ ನಿನ್ನ ಬಗ್ಗೆ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದೆ ನಾನು, ದುಃಖ ಪಡ್ತಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಎಷ್ಟು ವಜ್ರ ದುಃಖಪಟ್ಟು ಹೇಳ್ತಾ ಇದ್ದೆ, ಏನೋ ತಿಳ್ಕೊಂಡಿದ್ದೆ ಕೃಷ್ಣ ನನ್ನ, ಸಖೇತಿ ಮತ್ವ ನಾನೊಬ್ಬ ಸ್ನೇಹಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಹೇ ಕೃಷ್ಣ ಹೇ ಯಾದವ ಹೇ ಸಖ ಅಂತ ಕರೀತಾ ಇದ್ದೆ. ಅಜಾನತಾ ಮಹಿಮಾನದಂ ಬಸ್ ತುಂಬ ಹಟ್ಟಿ ಹೊಡ್ಕೊತ ಹೊಟ್ಬಿಟ್ಟಿದ್ದಾನೆ, ಮತ್ತೆ ಹೊಟ್ಕೊಂಡು ಹೋಗ್ತಾನೆ. ಇಬ್ಬರು ಫ್ರೆಂಡ್ಸ್ ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಹೋದ್ರೆ ಇಂಟರ್ವ್ಯೂ ಚೇರ್ಮನ್ ಕಮಿಟಿ ಚೇರ್ಮನ್ ಅವರು ಇವನು ನೋಡಿದ್ರೆ ಕ್ಯಾಂಡಿಡೇಟ್ ಪಾಪ ಹೊಡ್ಕೊಂಡ್ಬಿಡ್ತಾರೆ. ಸಾರ್ ಎಂತ ತಪ್ಪು ಮಾಡಿಬಿಟ್ಟೆ ನಾನೀಗ, ಅದು ನೆನಪಿಟ್ಕೊಂಡ್ಬಿಟ್ರೆ ನಾನು ಸೆಲೆಕ್ಷನ್ ಆಗೋದೇ ಇಲ್ಲ ಅಂತವನಿ ಪಾಪ. ಅದನ್ನು ದಯವಿಟ್ಟು ತತ್ಕ್ಷಾಮಯೇ ತ್ವಾ ಮಹಾಮೀಶ ಕೃಷ್ಣ ಅದನ್ನು ಕ್ಷಮಿಸಿಬಿಡು ಅಂತ ಕೇಳ್ತಾರೆ. ಅಲ್ಲಿದ್ದಾಗ ಗೊತ್ತಿದ್ದಿಲ್ಲ, ಈಗ ನೋಡಿದಾಗ ಗೊತ್ತಾಯ್ತು. ಅಂದ್ರೆ ಪಕ್ಕದಲ್ಲಿರೋರು ಯಾರು ಅಂತಲೇ ಗೊತ್ತಾಗಲಿಲ್ಲ, ಇನ್ನು ದೇವ್ರ ಬಗ್ಗೆ ದೇವ್ರು ಒಳಗಿದ್ದಾನೆ ಜೊತೆಗೆ, ಅದೇ ಬೇರೆ. ಒಳಗಿದ್ದಾನೆ ಸುಲಭವಾಗಿ ಕಾಣೋದಿಲ್ಲ, ಪರಸ್ ನೋಡ್ತಾನೆ ದುಡ್ಡು ಎಷ್ಟಿದೆ ಗೊತ್ತಾಗುತ್ತಾ, ಗೊತ್ತಾಗೋದಿಲ್ಲ. ಎಷ್ಟು ಕಳ್ಳರು ಪಾಪ, ಪರಸ್ ನೋಡಿ ಬಿಗ್ ಪ್ಯಾಕೆಟ್ ಮಾಡಿ ನೋಡಿದ್ರೆ 10 ರೂಪಾಯಿ ಇದ್ರೆ 2 ರೂಪಾಯಿ ಇದ್ರೆ ಅಯ್ಯೋ ನನ್ನ ಶ್ರಮ ಎಲ್ಲ ವೇಸ್ಟ್ ಆಗಿ ತಿಳ್ಕೊಂಡ್ಬಿಡ್ತಾ, ಆ ಶ್ರಮ ಕಳ್ಳ ಶ್ರಮ ಎಂತ ಆಶ್ಚರ್ಯ. ಅಂದ್ರೆ ಒಳಗಿರೋ ನಮಗೆ ಗೊತ್ತಾಗೋದಾಗಿದ್ರೆ ಮನುಷ್ಯನಿಗೆ ಎಷ್ಟು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರ್ತಿತ್ತು ಮನುಷ್ಯನಿಗೆ. ತುಂಬಾ ಅನುಕೂಲ ಆಗ್ತಿತ್ತು ಕೆಲವೊಮ್ಮೆ, ಅಷ್ಟೇ ಕೆಟ್ಟರು ಆಗ್ತಿತ್ತು. ಯಾಕೆಂದ್ರೆ ದುಷ್ಟರೆಲ್ಲ ದುರುಪಯೋಗ ತಗೊಳ್ತಿದ್ರು, ಅಜದಿರಿಗೆ ಒಳ್ಳೆಯದಾಗಿರೋದು. ಆದರೆ ಪರಮಾತ್ಮ ಎರಡನ್ನ ರಹಸ್ಯವಾಗಿಟ್ಟಿದ್ದಾನೆ. ನಮಗೆ ಎಷ್ಟು ಕಡಿಮೆ ಜ್ಞಾನ ಇದೆ ಅಂತ ತೋರಿಸ್ತಾನೆ ಭಗವಂತ. ಗೋಡೆ ಅಡ್ಡ ಬಂದ್ರೆ ನಮಗೇನು ಗೊತ್ತಾಗೋದಿಲ್ಲ, ನಮ್ಮ ಕೈ ಅಡ್ಡಾದ್ರೆ ನಮಗೆ ಗೊತ್ತಾಗೋದಿಲ್ಲ, ಕಣ್ಣಿಗೆ ಪೊರೆ ಬಂದರೆ ಗೊತ್ತಾಗೋದಿಲ್ಲ, ಕಣ್ಣಿಗೆ ನಮಗೆ ಡಿಫೆಕ್ಟ್ ಇದ್ರೆ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಅಜ್ಞಾನದ ಪ್ರಪಂಚದಲ್ಲಿರ್ತಕ್ಕಂಥ ನಾವು ಎಷ್ಟು ಎಚ್ಚರದಿಂದ ಬದುಕಬೇಕು ಅಂತ ಭಗವಂತ ತೋರಿಸಲಿಕ್ಕೆ ಇದು ಸಾಮಾನ್ಯ ರೀತಿಯಲ್ಲಿ ಹೋಗೋದಲ್ಲ, ಭಾರಿ ಕಷ್ಟಪಡಬೇಕು. ಜನಾನಾಂ ಪುಣ್ಯಕರ್ಮಣ, ಈ ನಾವು ಪುಣ್ಯ ಪಾಪಗಳ ಪ್ರಶ್ನೆ ಬರುತ್ತೆ. ಪುಣ್ಯ ಸಂಪಾದನೆ ಯಾತಕ್ಕೆ ಮಾಡಬೇಕು ಅಂತ ಆಗ ಗೊತ್ತಾಗುತ್ತೆ. ಪುಣ್ಯಕ್ಕೆ ಜ್ಞಾನಾರ್ಜನೆ ಮಾಡ್ತಾ ಮಾಡ್ತಾ ಹೋದಂತೆ ಅಜ್ಞಾನ ಹೇಗೆ ದೂರ ಆಗುತ್ತೋ, ಪುಣ್ಯ ಮಾಡ್ತಾ ಮಾಡ್ತಾ ಹೋದಂತೆ ಪಾಪಕರ್ಮ ದೂರ ಆಗುತ್ತೆ. ಇವತ್ತು ಪುಣ್ಯಕರ್ಮಗಳನ್ನು ನಾವು ಆರಿಸ್ಕೊಂಡು ಮಾಡ್ತಿರಬೇಕು. ಅದರಲ್ಲೂ ತಾರತಮ್ಯ ಮತ್ತೆ ಯಾವ ಪುಣ್ಯಕರ್ಮ ಭಾರಿ ಎಫೆಕ್ಟಿವ್, ವಿದ್ಯಾರ್ಥಿ ಬರೀತಾನೆ ಯಾವ ಪ್ರಶ್ನೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ನೋಡ್ತಾನೆ. ಯಾವುದೋ ದಡ್ಡ ಹುಡುಗರು ಇರ್ತಾರೆ ಪಾಪ, 3 ಪುಟ ಬರೀತಾನೆ, 5 ಮಾರ್ಕ್ಸ್ ಇಟ್ಟಿರೋದು ಅದಕ್ಕೆ, 3 ಪುಟ ಬರೀತಾನೆ ಪಾಪ. ಅದು 1.5 ಗಂಟೆ ಆಗಿರುತ್ತೆ, ಇನ್ನೇನು ಪಾಸ್ ಆಗ್ತಾನೆ ಅವನು, ಸಾಧ್ಯನೇ ಇತ್ತು. ಪ್ರಶ್ನೆ ನೋಡಬೇಕು ಎಷ್ಟು ಬೇಗ. ಒಳ್ಳೆ ಬುದ್ಧಿವಂತ ವಿದ್ಯಾರ್ಥಿ ಹೇಗೆ ಬರೀತಾನೆ ಗೊತ್ತಾ, ಬುದ್ಧಿವಂತ ದಡ್ಡ ಅಂತೇಳಿ ಸೆಲೆಕ್ಷನ್ ಆಫ್ ಕ್ವಶನ್ಸ್ ಅಲ್ಲೇ ಗೊತ್ತಾಗಿಬಿಡುತ್ತೆ. ಅವನು ಹೇಗೆ ಆನ್ಸರ್ ಮಾಡಿ ಆರಿಸ್ಕೋತಾನೆ ಕ್ವಶನ್ಸ್ ಗೊತ್ತೇನು. ಕೆಲವು ಗ್ರಾಮರ್ಗೆ ಬರೀದ್ದ ಕಾಲಕ್ಕೆ ಬರೆದು ಬಿಟ್ಟ ಅಂದ್ರೆ ಮೊದಲು 1/2 ಗಂಟೆಯಲ್ಲಿ ಪಾಸ್ ಆಗಿಬಿಟ್ಟಿರ್ತಾನೆ ಆಗ್ಲೇ ಅವನು, 30 ನಿಮಿಷದಲ್ಲಿ 30 ಮಾರ್ಕ್ಸ್ ಬಂದೋಗ್ಬಿಟ್ಟು ಆ ರೀತಿ ಬರೀತಾರೆ. ಕೆಲವು ಹುಡುಗರು ಎಷ್ಟೇ ಟೈಪ್ ಕ್ವಶನ್ ಆರಿಸ್ಕೊಂಡ್ಬಿಡ್ತಾರೆ, ಒಂದು ಎರಡು ಹೊತ್ತಿಗೆ 1 ಗಂಟೆ ಆಗಿರುತ್ತೆ, ಅವನು ಭಯ ಬೇರೆ ಶುರುವಾಗುತ್ತೆ, ಅವನು ಫಸ್ಟ್ ಕ್ಲಾಸ್ ಬರ್ಬೋದಾದ್ರೂ ಫೇಲ್ ಆಗಿಬಿಡ್ತಾನೆ. ನಮ್ಮ ಜೀವನದಲ್ಲೂ ಹಾಗೇನೆ, ಫಸ್ಟ್ ಸ್ಕೋರಿಂಗ್ ಅವೆಲ್ಲ ಕೂಡ ಒನ್ ಡೇ ಮ್ಯಾಚ್ನಲ್ಲಿ ಫಸ್ಟ್ ಭಾರಿ ಸ್ಕೋರ್ ಮಾಡಿಬಿಡ್ತಾರೆ. ಒಂದು 10 ಓವರ್ಸ್ಗೆ 100 ದಾಟಿಬಿಟ್ಟ ಅಂದ್ರೆ ಎಷ್ಟೋ ಸುಖ ಅವನಿಗೆ, ಹುಡುಗವರು ಗಾಬರಿ ಆಗಿಬಿಟ್ಟಿರ್ತಾರೆ ಆಗಲೇ. ಮತ್ತೆ ಇದು 10 ರನ್ ಮಾಡಿದ್ದಾರೆ ಅಂದ್ರೆ ಗೋವಿಂದ, ಅವನ್ನೋಡಿ ನಗುತ್ತೇವೆ. ನಮ್ಮ ಜೀವನದಲ್ಲಿ ಎಷ್ಟು ವರ್ಷ ಆಗಿದೆ, ಸ್ಕೋರ್ ಎಷ್ಟು ಅಂದ್ರೆ ಏನಿರೋದೇ ಇಲ್ಲ.
ನೋ ಸ್ಕೋರ್ ಅಟ್ ಆಲ್. ಅದು ಮೈನಸ್ ಇದ್ದಾಗ ಪೆನಾಲ್ಟಿ ಕೊಟ್ಕೊಂಡು ಮೈನಸ್ ಮಾಡ್ತಾರೆ, ಆ ಟೈಪ್ ಆಗಿಬಿಡುತ್ತೆ ಅಷ್ಟೇ. ಕೆಲವರು ಪೆನಾಲ್ಟಿ ಕೊಟ್ಟಾಗ ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರಹ್ಲಾದ ಅದೇ ಮಾತನ್ನು ಹೇಳೋದು. ಮನುಷ್ಯ ತನ್ನ ಜೀವನದ ಸಾಧನೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಕೌಮಾರದೊಳಗೆ ತಾರುಣ್ಯದೊಳಗೆ ವಿಶೇಷತಾ ಸಾಧನೆ ಮಾಡಿದರೆ ಮುಂದೆ ಭಾರಿ ಸುಲಭ ಆಗುತ್ತೆ, ಟೆನ್ಷನ್ ಇರೋದಿಲ್ಲ ಅವನು. ಈ ದೃಷ್ಟಿಯಲ್ಲಿ ಚಿಕ್ಕ ವಯಸ್ಸಿನ ಸಾಧನೆಗೆ ಬಹಳ ಅರ್ಥ ಇದೆ. ತದ್ವಿರುದ್ಧ ಹೋಗ್ತಾ ಇದ್ದಾರೆ. ಏನು ಸಾಧನೆ ಅಂದ್ರೂ ರಿಟೈರ್ ಆದ್ಮೇಲೆ ಅಂತಾನೆ ಮಿನಿಮಮ್ ಕ್ವಾಲಿಫಿಕೇಟ್ ಇಟ್ಕೊಂಡ್ರೆ ಅರ್ಹತೆ ಯಾವಾಗ ಆಗುತ್ತೆ ಅವನಿಗೆ? ಆಮೇಲೆ ಆಗ ಸಂಭವ ಇರೋದ್ರೆ ದೇಹ ಕೋಆಪರೇಟ್ ಮಾಡೋದಿಲ್ಲ, ಆಗಲೇ ದೇಹ ದೌರ್ಬಲ್ಯ ಬಂದ್ಬಿಟ್ಟಿರುತ್ತೆ. ಆಗಲೇ ಅವನು ಎಷ್ಟೋ ರೋಗಗಳಿಗೊಳಗಾಗಿರ್ತಾರೆ, ಆಗಲೇ ದೇಹದ ಶಕ್ತಿ ಕಡಿಮೆ ಆಗಿರುತ್ತೆ. ಅವನ ಆರೋಗ್ಯವಂತನೂ ಕೂಡ ಮೊದಲಷ್ಟು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ರೋಗನೂ ಇಲ್ಲ ಅಂತ ತಿಳ್ಕೊಳ್ಳಿ, ಸ್ಟಿಲ್ ಅವನು ಎಂಗೇಜ್ನಲ್ಲಿ ಮಾಡಿದಷ್ಟು ಕೆಲಸ ಆಮೇಲೆ ಮಾಡಲಿಕ್ಕಾಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ವೈಕುಂಠ ಯಾತ್ರೆ ಹತ್ತಿರದ್ದಲ್ಲ, ತುಂಬ ದೂರ ಇದೆ. ಆದ್ದರಿಂದ ನಾವು ಬಹಳಷ್ಟು ಎಲ್ಲೂ ಟೈಮ್ ವೇಸ್ಟ್ ಮಾಡಲೇಬಾರದು. ಎಷ್ಟೋ ಜನಕ್ಕೆ ಬಸ್ನಾಗ ಕೂತಿರ್ತಾನೆ ಪಾಪ, 10 ಗಂಟೆ ಬಸ್ ಬಿಡುತ್ತೆ, 12 ಕೊಡದೆ ಯಶವಂತಪುರ ಇನ್ನು ಬೆಂಗಳೂರು ಬಿಟ್ಟು ಬಿಟ್ಟು ಕೂತು ನಿದ್ದೆನೆ ಬರೋದಿಲ್ಲ. ಆಮೇಲೆ ಯಾವಾಗ ಹುಬ್ಬಳ್ಳಿ ಸೇರ್ಬೇಕು, ಬೆಳಗಾವಿ ಸೇರ್ಬೇಕು, ಅದು ಗಾಬರಿ ಆಗಿಬಿಡುತ್ತೆ. ಆದ್ರೆ ಎಷ್ಟು ದೂರ ಕವರ್ ಆಗಿರ್ಬೇಕಾಗ, ಆಗ ಅವನು ಮುಂದೆ ಸಾಧನೆ ಯೋಚನೆ ಮಾಡು. ಅಲ್ಲ ಎಷ್ಟು ದೂರ ಇದೆ ಊರು, ಇನ್ನೂ ಇಲ್ಲೇ ಇದೆಯಲ್ಲ ನೀನೀಗ. ಆ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ವೈಕುಂಠದ ಸಾಧನೆ, ಭಗವದ್ ದರ್ಶನ ಸಾಧನೆ ಅಷ್ಟು ಸುಲಭ ಅಲ್ಲ. ಬಿಡ್ಲಕ್ಕಾಗೋದಿಲ್ಲ, ಬರೀ ದುಃಖದಲ್ಲೇ ಬದುಕಬೇಕು. ಬಿಡ್ಲಕ್ಕ ಪರೀಕ್ಷೆಯಲ್ಲಿ ಫೇಲ್ ಆದ್ರೇ ಎಷ್ಟು ದುಃಖ ಇರುತ್ತೆ, ಅಪಕೀರ್ತಿ ಬರುತ್ತೆ, ಒಳ್ಳೆ ಕೆಲಸ ಸಿಗೋದಿಲ್ಲ, ಎಷ್ಟು ದುಃಖ ಆಗುತ್ತೆ. ಇನ್ನು ಬ್ರಹ್ಮಜ್ಞಾನದಲ್ಲಿ ನಾವು ಸೋತು ಬಿಟ್ರೆ ಎಷ್ಟು ಕಷ್ಟ ಆಗಬೇಕು. ಆ ರೀತಿ ಸೋಲ್ದೆ ಇರಬೇಕಾದ್ರೆ ಮೊದಲು ಪಾಪಗಳನ್ನು ಕಳ್ಕೊಳ್ಬೇಕು. ಪಾಪ ಕಳೆದು ಪುಣ್ಯಗಳನ್ನು ಮಾಡಬೇಕು. ಪುಣ್ಯಗಳಲ್ಲಿ ಯಾವುದೋ ಪುಣ್ಯ ಏನೋ 10 ಪೈಸ ದಾನ ಮಾಡಿಬಿಟ್ಟು ಅಬ್ಬಬ್ಬ ಎಷ್ಟು ದಾನ ಮಾಡಿದ್ದೆ ನಿನಗತಿ ಅಂತ ತಿಳ್ಕೊಂಡ್ರೆ ಏನರ್ಥ? ಅದಕ್ಕೆ ಪಾಸ್ ಆಗ್ಲಿಕ್ಕೆ ಸಾಕ? ಅದು ಒಂದು ಕ್ವಶನ್ ಗೊತ್ತಾಗ್ಬಿಟ್ಟು ಪಾಸ್ ಆಗ್ಲಿಕ್ಕೆ ಸಾಕ ಸಾಲದು. ಅದು ಒಂದು ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು, ಮುಂದೆ ಹೋಗ್ಲಿಕ್ಕೆ ಫಸ್ಟ್ ಕ್ಲಾಸ್ ಬರಲಿಕ್ಕೆ ಎಷ್ಟು ಬೇಕು, ಆ ಥರ ಯೋಚನೆ ಮಾಡಬೇಕು. ನಾವು ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳೆಲ್ಲ ಭಾರಿ ಯೋಗ್ಯ ಅತ್ಯುತ್ತಮ ಮಟ್ಟದಲ್ಲಿ ಇರಬೇಕು. ದೇಹ ಅಸ್ಥಿರ, ಯಾವಾಗ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿಗೆ ದೊಡ್ಡ ಸಮಸ್ಯೆ. ವಾಟ್ ನೆಕ್ಸ್ಟ್ ಅಂತ ಒಂದು ಕ್ಷಣದ ಹಿಂದೆ ಮುಂದಿನ ಹೇಳಕ್ ಬರೋದಿಲ್ಲ. ಅಷ್ಟು ಭಗವಂತ ಟೋಟಲಿ ಡಾರ್ಕ್ ಅಂದ್ರೆ 100%. ಆ ಮುಂದಿನ ತಿಳಿದವರು ಯಾರೂ ಇಲ್ಲ. ಇನ್ನೊಬ್ಬರು ಜ್ಯೋತಿಷ್ಯಗಳು, ಜ್ಯೋತಿಷಿಗೆ ಗೊತ್ತಿರುತ್ತೆ, ತನ್ನ ಜ್ಯೋತಿಷ್ಯನೇ ಗೊತ್ತು, ಭವಿಷ್ಯನೇ ಗೊತ್ತಿರೋದಿಲ್ಲಪ್ಪ. ಏನಾಗಬಹುದು ಅಂತ ಗೊತ್ತಿಲ್ಲ. ಇದಕ್ಕಿಂತ ಒಂದು ನಮ್ಮ ಇತಿಮಿತಿಗಳು ಬೇಕೇನು? ಇಡೀ ವಿಶ್ವದೊಳಗೆ ಮುಂದಿನದನ್ನು ಸಂಪೂರ್ಣ ಭಗವಂತ ರಹಸ್ಯಮಯವಾಗಿಟ್ಟಿದ್ದಾನೆ. ಆದ್ದರಿಂದ ಈಗಲೋ ಇನ್ನಾವಾಗಲೋ ಈ ತನುವು ಹೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಡಿನ ನಯನ. ಶ್ರೀ ವಾದಿರಾಜ ಸ್ವಾಮಿಗಳ ಈ ಮಾತು ಎಷ್ಟು ಮಾರ್ಮಿಕವಾದ ಸಂದೇಶವನ್ನು ಕೊಡತಕ್ಕಂಥ ಮಾತು. ಸ್ವಲ್ಪವೂ ತಡ ಮಾಡದೆ ಹೋಗಬೇಕು. ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಹ. ಬರೀ ದ್ವಂದ್ವ ಮೋಹ ಒಮ್ಮೊಮ್ಮೆ ಹೋದ್ರೆ ಸಾಲದು, ಟೋಟಲಿ ಹೋಗಿಬಿಡ್ಬೇಕು. ಯಾವುದೋ ಜ್ವರ ಬಂದಿರುತ್ತೆ, ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ, ವಾಸಿ ಆಯ್ತು ಅಂತಲ್ಲ, ಮತ್ತೆ ಬರ್ದು ಸ್ವಾಚ್ ಮಾಡ್ತಾನೆ, ಬರುತ್ತೆ ಎಲ್ಲ ನೋಡ್ತಾನೆ, ಮತ್ತೆ ನೋಡ್ತಾನೆ, ಇನ್ನು ಪರವಾಗಿಲ್ಲ ವಾಸಿಯಾಗಿ. ಸ್ವಲ್ಪ ಕಡಿಮೆ ಮತ್ತೆ ಬಂದರೆ ಉಪಯೋಗ ಇಲ್ಲ. ಅದಕ್ಕೆ ನಿರ್ಮುಕ್ತಾಹ, ದ್ವಂದ್ವಮೋಹ ನಿರ್ಮುಕ್ತಾಹ, ಮುಕ್ತ ಬಿಡುಗಡೆ, ನಿರ್ಮುಕ್ತ ಟೋಟಲಿ ಬಿಡುಗಡೆಯಾಗಬೇಕು. ಜೀವೇಶ್ವರರ ಕಲ್ಪನೆಯ ಬಗ್ಗೆ, ಸುಖ ದುಃಖಗಳ ಒತ್ತಡದ ಬಗ್ಗೆ ನಾವು 100ಕ್ಕೆ 100ರಷ್ಟು ಗೆಲುವನ್ನು ಸಾಧಿಸಬೇಕು. ಆಗ ಭಜಂತೆ ಮಾಂ ದೃಢವ್ರತಾಹ, ದೃಢವ್ರತಾಹ ಅತ್ಯಂತ ದೀಕ್ಷಾಬದ್ಧರಾಗಿ ನನ್ನ ಆರಾಧನೆ ಮಾಡುತ್ತಾರೆ. ದೇವರು ಬೇಕೇ ಬೇಕು ಅಂತಕ್ಕಂಥ ಭಾವನೆಯಿಂದ ಇರುತ್ತೆ. ಇದು ಕೆಲಸ ಸಿಗಲೇಬೇಕು ಅಂತ ಹೇಗಿರ್ತಾನಲ್ಲ, ಕೆಲಸ ಸಿಕ್ಕರೂ ಪರವಾಗಿಲ್ಲ ಅಂತಾನೆ, ಸಿಕ್ಕಲೇಬೇಕು ಅಂತ ಹಠ ಅವನು. ಇಲ್ಲಿ ಬದುಕೋದು ಹೇಗೆ? ನಾಳೆ ಕೆಲಸ ಸಿಕ್ಕಲೇಬೇಕು, ಹಿಡಿದು ಗುರಿ ಸಾಧಿಸಲೇಬೇಕು, ಇವತ್ತು ಅಡಿಗೆ ಆಗಲೇಬೇಕು ಅಂತ ಹೇಗೆ ತೀರ್ಮಾನ ಮಾಡ್ತಾನೋ ಹಾಗೆ ದೇವರನ್ನ ನಾವು ಕಾಣಲೇಬೇಕು. ಆ ಒಂದು ಮಟ್ಟವನ್ನು ತಲುಪು. ಎಂದು ಕಾಂಬೆನೋ ಪಾಂಡುರಂಗ ಮೂರುತಿಯ ಜಗನ್ನಾಥದಾಸರು ಹೇಳಬೇಕಾದ್ರೆ ದೇವರನ್ನು ಯಾವಾಗ ನಾನು ಕಾಣುತ್ತೇನೆ, ಎಷ್ಟು ಕುತೂಹಲ. ಅದು ಒಂದು ಅತ್ಯಂತ ಮುಖ್ಯ ವಸ್ತುವನ್ನು ನಾವು ಕಾಣದೆ ಜೀವನ ಕೊನೆಗಳಿಸಿದರೆ, ಕೊನೆಗಾಣಿಸಿದರೆ ಎಷ್ಟು ದುಃಖ ಆಗುತ್ತೆ. ದೇವರನ್ನು ಕಂಡು ಸಾಯಬೇಕು. ಅದು ನಮ್ಮ ದೇವರ ಅತಿ ದೊಡ್ಡ ಗುರಿ ಅಂದ್ರೆ ಅದು. ತಿರುಪತಿಗೆ ಹೋದವನೇ ಮೊದಲು ದರ್ಶನದ ಗುರಿ ಅವನಿಗೆ ಫಸ್ಟ್. ಇನ್ನೇನಾಗದೆ ಹೋದ್ರೂ ವಾಪಸ್ ಬರಲಿಕ್ಕೆ ಬರುತ್ತೆ. ದರ್ಶನ ಆಗಿಲ್ಲ ಅಂದ್ರೆ ವಾಪಸ್ ಬರೋ ಚಾನ್ಸೇ ಇದೆ. ಹೋಗಿದ್ದು ತುಂಬಾ ವ್ಯರ್ಥ, ಅವನ ಯಾತ್ರೆಯೇ ಪೂರ್ತಿ ವ್ಯರ್ಥ ಆಗುತ್ತೆ. ಭಗವದ್ ದರ್ಶನ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿ ಆಗಬೇಕು. ಅದಕ್ಕೋಸ್ಕರ ಶಾಸ್ತ್ರದ ಮೂಲಕ ಕಾಣಬೇಕು, ಅದಕ್ಕೋಸ್ಕರ ಪಾಪಗಳನ್ನು ಕಳ್ಕೊಳ್ಬೇಕು, ಪುಣ್ಯ ಸಂಪಾದನೆ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳುತ್ತಾರೆ ಅತಿ ಹೆಚ್ಚು ಪಾಪ ಕಡಿತಕ್ಕಂಥ ಪುಣ್ಯಕರ್ಮ ಯಾವುದು? ಒಳ್ಳೆ ಸಮಸ್ಯೆ. ಅತಿ ಹೆಚ್ಚು ಪಾಪಗಳನ್ನು ಕಡಿಬೇಕು, ಅಷ್ಟು ಪುಣ್ಯಕರ್ಮ ಯಾವುದು? ಶಾಸ್ತ್ರದಲ್ಲಿ ಹೇಳುತ್ತಾರೆ ಕೆರೆ ಕಟ್ಟಿಸಿ, ಬಾವಿ ಕಟ್ಟಿಸಿ, ಮನೆ ಕಟ್ಟಿಸಿ, ಗೋದಾನ ಭೂದಾನ ಬೇಕಾದಷ್ಟು ದಾನಗಳಿವೆ. ಎಲ್ಲದನ್ನು ಪಾಪ ಹೋಗುತ್ತೆ, ಆದರೆ 100% ಹೋಗೋದು ಯಾವುದರಿಂದ ಅಂತ ಭಗವಂತ ಗೀತೆಯಲ್ಲಿ ಹೇಳುತ್ತಾನೆ. ಜ್ಞಾನದಿಂದ ಪಾಪ ಹೋಗಾಗಿ ಯಾವುದರಿಂದ ಆ ಮಟ್ಟದಲ್ಲಿ ಹೋಗೋದಿಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹಿಂದೆ ಬಂದಿದೆ ಈಗಾಗಲೇ. ಎಲ್ಲ ಪಾಪಗಳನ್ನು ಸುಟ್ಟಾಕ್ತಕ್ಕಂಥ ಶಕ್ತಿ, ಸುಡತಕ್ಕಂಥ ಶಕ್ತಿ ಅಗ್ನಿಗೆ ಹೇಗೋ, ಜ್ಞಾನವನ್ನು ಅಗ್ನಿ ಅಂತ ಕರೆದಿದ್ದಾರೆ. ಜ್ಞಾನ ಅಂದ್ರೆ ಅಗ್ನಿ, ಅದಕ್ಕಿರತಕ್ಕಂಥ ಸಾಮರ್ಥ್ಯ ಇನ್ಯಾವ ಪುಣ್ಯಕರ್ಮಕ್ಕೂ ಇಲ್ಲದ್ರಿಂದಾಗಿನೇ ಬೇರೆದನ್ನು ಮಾಡಬೇಕು. ಇದನ್ನು ಹೆಚ್ಚು ಮಾಡಬೇಕಿದೆ, ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಜ್ಞಾನ ಕಾರ್ಯದಲ್ಲಿ ಏನು ಬರೋದಿಲ್ಲ ಹೋದಲ್ಲೋ, ಸುಮ್ಮನೆ ಕೇಳಿ ಎಷ್ಟೋ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಶ್ರುತಂ ಹರತಿ ಪಾಪಾನಿ, ಅದು ದೊಡ್ಡ ಪುರಾಣದ ಮಾತು. ಶ್ರುತಂ ಹರತಿ ಪಾಪಾನಿ, ಕೇಳಿ ಕೇಳುತ್ತಿರಲಿಕ್ಕೆ ಅವನ ಪಾಪಗಳು ನಾಶವಾಗ್ತಾ ಇರುತ್ತೆ, ಕೇಳಿ ಕೇಳುತ್ತಿರಲಿಕ್ಕೆ ನಾಶವಾಗುತ್ತೆ. ಇನ್ನು ಓದೋದು, ತಿಳಿಯೋದು, ಮುಂದೆ ಹೋಗೋದು, ಆಚಾರ್ಯರು ಮಾತು ಹೇಳುತ್ತಾರೆ ತಮ್ಮ ಗ್ರಂಥಗಳ ಬಗ್ಗೆ. ಒಂದು ಕೈ ಹೇಳ್ತಾರೆ ಸ್ವರ್ಣಮೂಲ ಗ್ರಂಥಗಳ ಬಗ್ಗೆ, ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ. ಇದನ್ನು ಸುಮ್ಮನೆ ಓದಿ ಬೇಕಾದ ಎಲ್ಲ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಸುಮ್ಮನೆ ಓದಿ ಅರ್ಥ ಆಗಿರ್ತಾ ಇಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಓದಿ ಸಾಕು, ಎಷ್ಟೋ ಕೆಲಸ ಆಗುತ್ತೆ ಅಂತ ಹೇಳುತ್ತಾರೆ. ಮಂದ್ ಹೇಳುತ್ತಾರೆ ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದ ಕಿಮು ಜ್ಞಾನಾತ್. ಇನ್ನು ತಿಳ್ಕೊಂಡು ಬಿಟ್ರೆ ಓ ಭಾರಿ ಜಾಸ್ತಿ ಆಗುತ್ತೆ. ಮೆಕ್ಯಾನಿಕಲ್ ಪಾಠದಿಂದನೇ ಇಷ್ಟ ಆಗುತ್ತೆ, ತಿಳ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅನುಷ್ಠಾನ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಎಲ್ಲ ಮಾಡಿಬಿಟ್ರೆ ಹೇಳೋದಕ್ಕೆ ಸಾಧ್ಯನೇ ಇದೆ. ಇದು ಜ್ಞಾನ ಫಂಕ್ಷನ್ ಮಾಡೋ ರೀತಿ ಇದು. ಬರೋದು ಇವತ್ತು ಅನೇಕರಿಗೆ ವೈದ್ಯ ಔಷಧಿ ಕೊಡ್ತಾನೆ, ಯಾವ ಔಷಧಿ ಕೊಟ್ಟ ಅಂದ್ರೆ ರೋಗಿ ಗೊತ್ತಿಲ್ಲ, ನಿನಗೆ ಗೊತ್ತ ಔಷಧಿ ಯಾವುದು ಗೊತ್ತಿಲ್ಲ, ವಾಸಿ ಆಗುತ್ತೋ ಇಲ್ಲೋ. ಅದೇ ಟೈಪು ನಿಮಗೆ ಗ್ರಂಥ ಅರ್ಥ ಆಗದೆ ಹೋದರೂ ಪರವಾಗಿಲ್ಲ, ಅದ್ರ ಟಚ್ಚಲ್ಲಿರಬೇಕು ಅಂತ ಹೇಳಿದ್ದಾರೆ. ಆ ಟಚ್ಚಲ್ಲಿರಬೇಕು, ಉಪಯೋಗಿಸದೆ ಹೋದರೂ ಪರವಾಗಿಲ್ಲ, ಅದು ನಮಗೆ ತಿಳಿದೇ ಹೋದರೂ ಪರವಾಗಿಲ್ಲ, ಅದರ ಸಂಪರ್ಕ ಮಾತ್ರ ಕಳ್ಕೊಳ್ಬಾರದು. ಆ ಪಾಪ ಕಡಿತಾ ಹೋಗುತ್ತದರಿಂದ ಆ ಮಟ್ಟದ ವೇಗದಿಂದ ಯಾವುದರಿಂದ ಪಾಪ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದ ವೇಗದನ್ನ ಜ್ಞಾನ ಎಂಬ ಅಗ್ನಿ ಪಾಪಗಳನ್ನು ನಾಶ ಮಾಡೋ ಹಾಗೆ ಜಗತ್ತಿನ ಬೇರೆ ಯಾವ ಸಾಧನೂ ನಾಶ ಮಾಡೋದಿಲ್ಲ ಅದನ್ನೇ. ಅದಕ್ಕೆ ನಾವು ಗಮನ ಕೊಡೋದು. ಇಲ್ಲೇ ಜನ ಸೋಲೋದು, ಅನಿಷ್ಟ ಇದೆ, ಹೋಮ ಮಾಡ್ತೀನಿ ಅಂತ ಹೋಗ್ತಾನೆ, ಏನೇನೋ ಮಾಡ್ತಿರ್ತಾನೆ. ಎಷ್ಟು ಜನ ಅಂದರೆ ಮಾಡಿದ್ದು ಮಾಡಿದ್ದೇನೆ, ಆದರೆ ಆ ಮಠದಲ್ಲಿ ಹೋಗಿರೋದಿಲ್ಲ, ಅವರಿಗೆ ಹೋಗೋದೇ ಇಲ್ಲ, ಇದನ್ನು ಬಿಡ್ ಮಾಡೋದೇ ಇಲ್ಲ. ಹೀಗಾಗಿ ಏನು ಮಾಡಿದ್ದೆಲ್ಲ ವ್ಯರ್ಥ ವ್ಯರ್ಥ ಅಂತ ಕಾಣಿಸಕ್ಕೆ ಕಾಣಿಸುತ್ತೆ. ಪವಮಾನ ಮಾಡಿದ್ರೆ ಹೋಗುತ್ತಲ್ಲ, ಪವಮಾನವ ಮಾಡಿ ಇವರೇ ಅಷ್ಟೇ ಮಾಡಿದ್ರೆ ಸಾಲದು. ಮತ್ತೆ ಆ ಪವಮಾನ ಯಾರು ಅಂತ ತಿಳ್ಕೊಳ್ಳಿ ಫಸ್ಟು. ಪವಮಾನ ಯಾರು? ಪವಮಾನ ಹೋಯ್ತು ಯಾರು ಅಂತ ಕೇಳಿದ್ರೆ ಬಂದು ಆಚಾರ್ಯ ಹೆಸರು ಹೇಳ್ತಾನೆ ಪಾಪ. ಅವರೆಲ್ಲ ಪವಮಾನ ಪಾಪ, ಪವಮಾನ ತಿದ್ದಲ್ಲ, ಯಾರು ಗೊತ್ತೇನು? ಗೊತ್ತೇ ಇಲ್ಲ. ಪವಮಾನ ವಾಯು ಎಲ್ಲಿದ್ದಾನೆ? ನಮಗೆ ಪ್ರತಿ ಕ್ಷಣದಲ್ಲಿ ಬರಿಸಿರ್ತಕ್ಕಂಥ ದೇವತೆ ಆತ. ಉಸಿರಾಟದ ದೇವತೆ ವಾಯುದೇವರು. 6321000 3-2 ಶ್ವಾಸ ಜಪಗಳ 3 ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಥಮ ಜನರಿಗೆ ಅಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ. ಪವಮಾನ ಹೋಮ ಮಾಡಿ ಎಷ್ಟು ಜನಕ್ಕೆ ಶೋಕ ಗೊತ್ತಿರುತ್ತೆ? ಪವಮಾನ ಲಕ್ಷಣ ಯಾರಿಗೆ ಗೊತ್ತಿರುತ್ತೆ? ತುಂಬ ಜನ ಗೊತ್ತಿರೋದಿಲ್ಲ. ಅಂಥ ಅಭೂತಪೂರ್ವವಾದಂಥ ದೇವತೆ ವಾಯುದೇವರು. ಅವರು ಅದು ತಿಳ್ಕೊಂಡು ಮಾಡಿದಾಗ ಎಷ್ಟು ಖುಷಿಯಾಗುತ್ತಾಗ. ಯಾರಿಗೋ ಲೆಟರ್ ಕೊಡ್ತೇನಲ್ಲ, ಇಂಥ ವ್ಯಕ್ತಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತಾಗ. ಕ್ಲರ್ಕಿಗೆ ಕೊಡೋದು ಬೇರೆ, ಆಫೀಸರ್ ಕೈಲಿ ಕೊಡೋದು ಬೇರೆ. ಓ ಇಂಥವನಲ್ಲಿ ಕೊಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಅಲ್ಲಿ ಹೋಗೋದಲ್ಲ, ಡೈರೆಕ್ಟ್ ಬಿಡ್ತಾ ಇದೆ ಈಗಾಗಲೇ. ಈ ಅನುಸಂಧಾನ ಬೇಕು. ಸತ್ಯನಾರಾಯಣ, ಸತ್ಯನಾರಾಯಣ ಯಾರೋ ಗೊತ್ತೇ ಇಲ್ಲ, ಸತ್ಯನಾರಾಯಣ ಇನ್ನೊಬ್ಬ ಸುಳ್ಳು ನಾರಾಯಣ ಇದ್ದಾನೆ ಅಂತ ಅಷ್ಟು ಮಟ್ಟಿಗೆ. ಸತ್ಯ ಸುಳ್ಳು ಡಿಸ್ಟಿಂಗ್ವಿಶ್ ಮಾಡಬೇಕಲ್ಲ. ಸುಳ್ಳು ನಾರಾಯಣ ಸತ್ಯನಾರಾಯಣ ಬೇರೆ ಅಲ್ಲ. ಸತ್ಯನಾರಾಯಣ ಜಾತಕ್ಕೆ ಅಂತಾರೆ, ಅದೇ ಇಲ್ಲ. ಕತೆ ಕೇಳ್ತಾರೆ ಸುಮ್ಮನೆ, ಕತೆ ಕೈ ಬುಕ್ಕನ್ ಕೇಳಿದ್ದು ಕೇಳಿದ್ದು ಎಲ್ಲಿ ಬಂದಿದೆ ಗೊತ್ತಿರೋದಿಲ್ಲ. ಅದು ಗಂಟೆ ಬಾರಿಸ್ತಾ ಒಂದು ಸ್ಟೇಜ್ ಬಂತು ಅಂತ ಮಂಗಳಾರತಿ ಎತ್ತಿ ಬಿಡೋದು. ಗಂಟೆ ಶಬ್ದನೇ ಅವರಿಗೆ ಒಂದು ಅರ್ಥ ಆಗ್ಲಿಕ್ಕೆ ಕಾರಣ. ಮತ್ತೆ ಯೋಚನೆ ಮಾಡೋದಿಲ್ಲ ಬಗ್ಗೆ. ಎಷ್ಟು ಆಕ್ಷೇಪಣೆ ಮಾಡಿದವರು ಇದ್ದಾರೆ, ಏನ್ರಿ ಸತ್ಯನಾರಾಯಣ ಎಂಥ ಸಿಟ್ಟಿನ ದೇವತೆ, ಹೈಲಿ ಶಾರ್ಟ್ ಟೆಂಪರ್ಡ್ ದೇವತೆ ಪಾಪ, ಪ್ರಸಾದ ತಿನ್ನಲಿಲ್ಲ ದೋಣೆ ಮುಡಿಸೇ ಬಿಟ್ಟ ಕಡೆಗೆ. ನಾವೆಲ್ಲ ಹಾಗೆ ಮಾಡೋದಿಲ್ಲ, ನಾವೇ ವಾಸಿ ದೇವರಿಗಿಂತ ಅನಿಸುತ್ತೆ. ಅಷ್ಟಿಟ್ಟು ನಮಗೆ ಬರೋದೇ ಇಲ್ಲ, ಎಂಥ ದೇವರು ಪ್ರಸಾದದಿಂದ ಓಡಿ ಹೋಗಿದ್ದಕ್ಕೆ ದೋಣಿ ದೋಣಿ ಹೋಗೇ ಬಿಡ್ತಾ ಕಡೆಗೆ. ಈ ರೀತಿ ಗೌರ್ಮೆಂಟ್ ಆಫೀಸರ್ ಇದ್ದು ಬಿಟ್ಟರೆ ಎಷ್ಟೇ ಟ್ರಾನ್ಸ್ಫರ್ ಆಗ್ತಾ ಡಿಸ್ಮಿಸ್ ಆಗ್ತಿದ್ರು ಪಾಪ. ಸತ್ಯನಾರಾಯಣ ದೇವರಾಗಿದ್ದು ದೂರ ಕೂತಿದ್ದೆ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಅದ ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಆ ಕಥೆಗಳ ಹಿನ್ನೆಲೆಯಲ್ಲಿ ಯಾವ ತಾತ್ವಿಕವಾದಂಥ ಧೋರಣೆ ಇದೆ ಅದೆಲ್ಲ ಇಲ್ಲದೆ ಹೋದರೆ ನಮ್ಮ ಜ್ಞಾನವೆಲ್ಲ ಫೌಂಡೇಶನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದ್ರೆ ಹೇಗೋ ಹಾಕಿ. ಮತ್ತು ಆ ರೀತಿಯಾದ ಒಂದು ಈ ನಾಲೆಡ್ಜ್, ಶೇಕಿ ನಾಲೆಡ್ಜ್ ಇರುತ್ತಲ್ಲ, ಶಾಲಾ ನಾಲೆಡ್ಜ್ ಏನು ಕೆಲಸಕ್ಕೆ ಬರೋದಿಲ್ಲ. ಗಟ್ಟಿಯಾಗಬೇಕು ಜ್ಞಾನ, ಆಗ ನಮ್ಮ ಪಾಪ ಕರ್ಮ ನಾಶವಾಗುತ್ತೆ, ವಿಶೇಷವಾದ ಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯ. ತೇ ದ್ವಂದ್ವ ಮೋಹ ನಿರ್ಮುಕ್ತಾಹ ಭಜಂತೆ ಮಾಂ ದೃಢವ್ರತಾಹ. ನನ್ನನ್ನೇ ನಂಬ್ತಾರೆ. ಆ ಕಡೆ ಈ ಕಡೆ ಮನಸ್ಸು ಹೋಗೋದೇ ಇಲ್ಲ. ಪ್ರಹ್ಲಾದರ ಮನಸ್ಸು ಆ ಕಡೆ ಹೋಯ್ತಾ, ಹೊಡಿಲಿ ಬಡಿಲಿ ಕಡಿಲಿ ಏನಾದ್ರೂ ಅಟೆಂಪ್ಟ್ ಮಾಡಲಿ, ಒಂದೇ ಗುರಿ ಆತನದು. ಗುರುಗಳು ಹೇಳಿದ್ರು ಅಷ್ಟೇ, ಹಿರಣ್ಯಕಶಿಪು ಹೇಳಿದ್ರು ಅಷ್ಟೇ, ಎಷ್ಟು ಶಿಕ್ಷೆ ಕೊಟ್ಟರು ಅಷ್ಟೇ. ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಇದು ಪ್ರಹ್ಲಾದನ ಆದರ್ಶ. ಅಪ್ಪ ಇದು ಯಾವುದಕ್ಕೂ ಉಪಯೋಗ ಇಲ್ಲ, ದೇವರನ್ನು ಹಿಡಿಬೇಕು. ದೃಢವ್ರತಾಹ, ದೃಢವ್ರತಾಹ ಇದು ಭಾರಿ ಮುಖ್ಯ. ವ್ರತ ಉಪವಾಸಗಳ ಕಾನ್ಸೆಪ್ಟ್ ಅದರಲ್ಲಿ ಗೊತ್ತಾಗುತ್ತೆ. ಒಂದೆಳಿಸ್ ಮಾಡಿ ವ್ರತ ಅಂತ ಯಾರು ಕರೆಯೋದೇ ಇಲ್ಲ. ಯಾವಾಗಲೂ ಮಾಡಿದ್ರೆ ಮಾತ್ರ ವ್ರತ ಅಂತ ಕರೆಯೋದು, ಯಾವಾಗಲೂ ಮಾಡಿದರೆ ಮಾತ್ರ ವ್ರತ ಅಂತ ಕರೀತಾರೆ. ಅಕೇಶನಲ್ಲಿ ಮಾಡಿದರೆ ಅಲ್ಲ. ಅಥವಾ ವೆಜ್ ನಾನ್ ವೆಜ್ ಅಂತ ಕರೀತಾರೆ. ಅದಕ್ಕೋಸ್ಕರ ನಾನ್ ವೆಜ್ ವೆಜ್ ಇದ್ದಾನೆ ಇರ್ತಾನೆ, ಆದ್ರೆ ನಾನ್ ವೆಜ್ ವೆಜ್ ಅಂತ ಕರೆಯೋದಿಲ್ಲ ಅವನನ್ನು. ಒಂದಿಷ್ಟಿದ್ರು ಸಾಕು ನಾನ್ ವೆಜ್ ಆದಾಗಲೇ. ಎಂದೆಂದೂ ತಿನ್ನೋದಿಲ್ಲ ಅಂದ್ರೆ ಮಾತ್ರ ಅವನು ವೆಜಿಟೇರಿಯನ್ ಅಂತ ಹೇಗೆ ಅನ್ನಿಸ್ತಾನೋ. ವ್ರತ ದೃಢವು ವ್ರತಃ, ದೇವರನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಸರ್ವಾತ್ಮನ ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ ಏವ ಅನ್ನೋದೇ ದೃಢತ್ವವನ್ನು ಹೇಳೋ ಮಾತು. ಅತ್ಯಂತ ದೃಢವಾಗಿ ದೇವರನ್ನು ನಂಬಿದರೆ ಅದು ಸಾಧ್ಯ. ಅದಕ್ಕೆ ಪುಣ್ಯ ಬಂದಿರಬೇಕು, ಪಾಪ ಹೋಗಿರಬೇಕು. ಪುಣ್ಯದಿಂದ ಪಾಪ ಹೋಗಿ ಜ್ಞಾನ ದೃಢವಾದರೆ ಅದು ಸಾಧ್ಯ. ಇದು ಮುಂದಿನ ಭಾಗ. ಇದು ಇಷ್ಟು ಹೇಳಿ ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ, ಇದು ಮುಂದಿನ ಮಾತು. ದೇ ಬ್ರಹ್ಮ ತದ್ವಿದುಹು ಕೃಷ್ಣಂ ಅಧ್ಯಾತ್ಮಂ ಕರ್ಮಚಾಖಿಲಂ, ಇದು ಮುಂದಿನ ಶ್ಲೋಕ. ಜರಾ ಮರಣ ಮೋಕ್ಷಾಯ, ನಿಮಗೆಲ್ಲ ಯಾಕೆ ಬೇಕು ಅನ್ನೋದು ಪರಮಾತ್ಮ ಮತ್ತೆ ಹೇಳ್ತಾನೆ. ಜರಾ ಮರಣ ಮೋಕ್ಷಾಯ, ನಾವು ಬಿಡುಗಡೆ ಆಗಬೇಕಾಗಿದೆ ಈಗ. ಯಾವುದರಿಂದ? ಜರಾ ಮರಣ, ಜರಾ ಮುಪ್ಪು, ಮರಣ ಸಾವು, ಅವನು ಗೆಲ್ಲಬೇಕೀಗ. ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಹೋದ್ರೆ ಮೊದಲು ಬರೋದು ಮುಪ್ಪು, ಆಮೇಲೆ ಸಾವು. ಆದರೆ ಸಾವಿಗೆ ಮುಪ್ಪು ಬರಬೇಕಾದ ರೀಮೈನಲ್ಲಿ ಯಾವ ಬೇಕಾದ್ರೂ ಸಾವು ಬರಬಹುದು. ಆದರೆ ಮುಪ್ಪು ಬದಿ ಹೆಚ್ಚು ಬದಿದ್ದಾಗ ಮುಪ್ಪು ಬಂದು ಸಾವು ಬಂದೇ ಬರುತ್ತೆ. ಅದನ್ನು ಗೆಲ್ಲಬೇಕು ನಾವು. ಜರಾ ಮರಣ ಮೋಕ್ಷಾಯ, ಜರಾ ಮೋಕ್ಷಾಯ, ಮರಣ ಮೋಕ್ಷಾಯ, ಮುಪ್ಪಿನ ಭಯ, ಸಾವಿನ ಭಯ ಗೆಲ್ಲಬೇಕು. ಅದನ್ನ ಬುದ್ಧನ ಕಥೆಯಲ್ಲಿ ಹೇಳ್ತಾರಲ್ಲ, ಆ ಗೌತಮ ಬುದ್ಧ ಬೇರೆ, ವಿಷ್ಣು ಬುದ್ಧ ಬೇರೆ. ಆದರೆ ಕಥೆಯಲ್ಲಿ ಕಾಣತಕ್ಕಂಥ ಒಬ್ಬ ರೋಗಿಯನ್ನು ನೋಡಿದ ತಕ್ಷಣ ಎಷ್ಟು ಭಯ ಆಯ್ತು. ತನಗ ರೋಗ ಬಂದಿಲ್ಲ, ಎಂಥ ರೋಗ, ನನಗೂ ಬರುತ್ತಾ? ಹೌದು, ಬರಬಹುದು, ಬರಬಾರದು ಅಂತೇನೂ ಇಲ್ಲ. ಗಾಬರಿ ಆಗಿಬಿಡುತ್ತವೆ. ಹೆಣ ನೋಡ್ತಾನೆ, ಇದೇನು ಸತ್ನಲ್ಲ, ಇವನೇ ಸತ್ತ ಎಲ್ಲರೂ ಸಾಯ್ತಾರಂತ, ಇವರೊಬ್ಬನೇ ಸತ್ತ ಎಲ್ಲರೂ ಸಾಯ್ತಾರಂತ ಕೇಳಿದರೆ ಎಲ್ಲರೂ ಸತ್ತೇ ಸಾಯ್ತಾರೆ. ಅದಕ್ಕಿಂತ ಹೆಚ್ಚು ಗ್ಯಾರಂಟಿ ಯಾವುದು? ಹುಟ್ಟಿದವನ ಬಗ್ಗೆ ಅತಿ ಗ್ಯಾರಂಟಿ ಅಂದರೆ ಸಾಯೋದೇನೆ. ಇನ್ನೆಲ್ಲ ಬದುಕಿರೋದೆಲ್ಲ ಹೇಳೋ ಗ್ಯಾರಂಟಿ ಇಲ್ಲ. ಸಾಯೋದು ಮಾತ್ರ ನೂರಕ್ಕೆ ನೂರಷ್ಟು ಗ್ಯಾರಂಟಿ. ಆಗತಾನೆ ಹುಟ್ಟಿದ ಮಗುವಿನ ತಲೆ ಮೇಲೆ ಕೈಯಿಟ್ಟು ನೂರಕ್ಕೆ ನೂರಷ್ಟು ಪ್ರಮಾಣ ಮಾಡಿ ಹೇಳ್ಬೋದಾದ ಒಂದೇ ಒಂದು ಮಾತು ಅಂದರೆ ಇದು ಒಂದಲ್ಲ ಒಂದು ಸತ್ತೇ ಸಾಯುತ್ತೆ. ಅದು ನೂರು ಎಂದು ಸುಳ್ಳಾಗೋದಿಲ್ಲ ಮತ್ತೆ ಅಂತ ಮಾತು ಹೇಳೋದಕ್ಕೆ ಬರುತ್ತೆ. ಇನ್ನು ಇಂಜಿನಿಯರ್ ಆಗ್ತಾನೋ ಡಾಕ್ಟರ್ ಆಗ್ತಾನೋ ಅವೆಲ್ಲ ಗ್ಯಾರಂಟಿ ಇಲ್ಲ. ಸಾಯೋದು ಮಾತ್ರ ಅತ್ಯಂತ ಖಚಿತ. ಅಂದಮೇಲೆ ತಪ್ಪಿಸ್ಕೊಳ್ಬೇಕಲ್ಲ ಹಾಗಿದ್ರೆ, ಮುಪ್ಪು ಬರೋದು ಖಚಿತ ತಪ್ಪಿಸ್ಕೊಳ್ಬೇಕಲ್ಲ ಹಾಗಿದ್ರೆ. ಮುಪ್ಪು ಎಷ್ಟು ಭಯಾನಕವಾದದ್ದು, ಇನ್ನೊಬ್ಬರಲ್ಲಿ ಅವಲಂಬಿಸೋದು, ತಾನು ಪೂರ್ತಿಯಾಗಿದಾಗೋದು, ಎಷ್ಟು ಹಿಂಸೆ ಆಗತ್ತೆ ಅದನ್ನು ನೋಡಿದರೆ. ಇದ್ರ ಬಿಡುಗಡೆ ಇಲ್ವ? ಇದ್ದೇ ಇದೆ. ಅದಕ್ಕೆ ಹೇಳ್ತಾರೆ ಜರಾಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ. ಉಳಿದವರಿಂದ ಯಾರಿಂದ ಗೆಲ್ಲೋದಕ್ಕಾಗೋದು? ಎಲ್ಲರೂ ಮುಪ್ಪಾಗಾರೆ ಈ ಮಧ್ಯೆ. ಯಾರನ್ನ ಕೇಳಬೇಕು ನಾವೀಗ? ನಮ್ಮ ಮುಪ್ಪು ಬೇಡ ಅಂತೇಳಿ ಅವ್ರಿಗೆ ಮುಪ್ಪಿರಬಾರದು. ಈ ಮಧ್ಯೆ ಮುಪ್ಪು ಅಂತ ಇವ್ರಿಗೆ ಕೇಳಿದ್ರೆ ಅವನಿನ್ನು ಕಿವಿ ಕೇಳಿಸೋದ್ರೆ ಏನು ಅಂತ ಕೇಳಿದ್ರೆ ಅವನು ಏನಂದ್ರಿ ಅಂತ ಅವನು ಕೇಳಿದರೆ ಅವನೇನು ಮಾಡಬೇಕು? ಇವನು ಡ್ರಾಪ್ ಸಮಸ್ಯೆಯವರಿಗೆ ಅವನ ಸಮಯ ಇನ್ನೂ ಜೋರು ಸಮಸ್ಯೆ ಏನು ಪ್ರಯೋಜನ ಅದರಿಂದ ಈಗ ಉಪಯೋಗ ಇಲ್ಲ. ಅದಕ್ಕೆ ಜರಾಮರಣ ಇಲ್ಲದಿದ್ದವನು ಯಾರು ಯೋಚನೆ ಮಾಡಬೇಕು? ಜಗತ್ತಿನಲ್ಲಿ ಜರ ಇಲ್ಲದವನು ಯಾರು, ಮರಣ ಇಲ್ಲದವನು ಯಾರು? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಏಕೋ ನಾರಾಯಣ ಆಸಿ ವಾಸುದೇವೋವ ಇದಮಗ್ರೆ ಆಸಿ. ಆ ಲಕ್ಷ್ಮೀ ನಾರಾಯಣರ ಹೊರತು ಎಲ್ಲರಿಗೂ ಮುಪ್ಪಿದೆ, ಅವರದ್ದು ಮುಪ್ಪನ್ನು ಗೆಲ್ಲಲೇಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈ ಭಗವತ್ ತತ್ವದ ಕಾನ್ಸೆಪ್ಟ್ ಬಹಳ ಅಪೂರ್ವ ಇದೆ. ಮುಂದಿನ ಅಧ್ಯಾಯಗಳು ಬಹಳ ವಿಶೇಷವಾಗಿ ಹೇಳ್ತಾರೆ ಆ ಬಗ್ಗೆ. ಜರಾಭರಣ ಮೋಕ್ಷಾಯ ಮಾಂ ಆಶ್ರಿತ್ಯ, ನನ್ನನ್ನು ಆಶ್ರಯಿಸಬೇಕು ಅರ್ಜುನ. ಯತಂತಿಯೇ, ಮತ್ತು ಪ್ರಯತ್ನವನ್ನು ಮಾಡಬೇಕು. ಇವತ್ತು ಇಂಜಿನಿಯರ್ ಸೀಟ್ ಸಿಕ್ಕ ಸೇರಿದ್ರೆ ಸಾಲದು, ಓದಬೇಕು ಚೆನ್ನಾಗಿ. ಮತ್ತೆ ಮತ್ತೆ ಪ್ರಯತ್ನ, ಅಟೆಂಡ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಹಿಡಿದು ಪ್ರಯತ್ನ ಮಾಡಿದಷ್ಟು ಒಳ್ಳೆ ಫಲ ಸಿಗುತ್ತೆ ಅವನಿಗೆ. ಸೀಟ್ ಸಿಕ್ಕಿದ್ದು ಎಷ್ಟು ಮುಖ್ಯನೋ ಅದನ್ನು ಉಳಿಸ್ಕೋಬೇಕಲ್ಲ, ಅದನ್ನ ಸಾರ್ಥಕ ಮಾಡ್ಕೋಬೇಕಲ್ಲ. ಹಾಗೆ ಅದಕ್ಕೆ ಯತ್ನವನ್ನು ಮಾಡಬೇಕು, ನನ್ನನ್ನು ಹಿಡಿಯಬೇಕು, ಪ್ರಯತ್ನವನ್ನು ಮಾಡಬೇಕು. ಬಸ್ ಕಷ್ಟಪಟ್ಟು ಬಸ್ ಹಿಡಿದ, ಒಳಗೆ ಹೋಗ್ತಾರೆ, ಫುಲ್ ಬಸ್ ಇದೆ, ಕೂಡಕ್ಕೆ ಹೋಗ್ತಾರೆ, ರಿಸರ್ವೇಷನ್ ಎಲ್ಲ ರಿಸರ್ವೇಷನ್ ಇಟ್ಟು ನಿನಗಿದೆಯಾ? ಮತ್ತೆ ಅಷ್ಟೇ ಜೋರಾಗಿ ಕೆಳಗಿಳಿಸ್ತಾರಪ್ಪ, ಕಷ್ಟಪಟ್ಟು ಹತ್ತಿದ್ದ ಅಷ್ಟೇ ಬಂತು. ಅವನ ಪ್ರಯತ್ನ ಯಾವುದಕ್ಕೆ ಮಾಡಿದ್ರೆ ಒಳನುಗ್ಗದ ಪ್ರಯತ್ನ ಮಾಡಿದ, ಅದು ಸೀಟಿ ಪ್ರಯತ್ನನೇ ಇಲ್ಲ ಅದರೊಳಗೆ. ಓ, ಇದನ್ನು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಆಯ್ತದೆ. ಆಮೇಲೆ ಬೈಯೋದು ಸಾಧ್ಯ ಇಲ್ಲ, ಫುಲ್ ಆಗಿ ಹೊರಟೋಗಿ ಬಿಡುತ್ತೆ. ಅಷ್ಟೆಲ್ಲ ಕಿಡಿಕೆ ಗಿಡಿಕೆಯಲ್ಲಿ ಹಾಕಿ ಹಾರಿದ್ದೆಲ್ಲ ಹೋಯ್ತು, ಕರೆಸಿ ಖರ್ಚಿಫ್ ಹಾಕಿ ಹಾರಿಬಿಡ್ತಾರೆ, ಹಚ್ಚಿಬಿಡ್ತಾರೆ ಪಾಪ. ಆಮೇಲೆ ನೋಡಿ ರಿಸರ್ವೇಷನ್ ಸೀಟ್ ಏನು ಮಾಡ್ತಾರೆ? ಅದರಿಂದ ಕೆಲವು ಖರ್ಚಿಫು ಕಳ್ಕೊತಾರೆ, ಬ್ಯಾಗು ಕಳ್ಕೊತಾನೆ ಹೊರತು ಸೀಟ್ ಅಂತೂ ಏನು ಸಿಗೋದಿಲ್ಲ. ಅಲ್ಲಿ ಯೋಚನೆ ಮಾಡಬೇಕು ಫಸ್ಟು. ಅದು ಗಟ್ಟಿ ಮಾಡ್ಕೊಂಡು ಒಳಗೆ ಹೋಗೋದು ಬೇರೆ, ಸುಮ್ಮನೆ ಒಳಗೆ ಹೋಗೋದು ಬೇರೆ. ನನ್ನನ್ನು ಆಶ್ರಯಿಸಬೇಕು, ಒಳ್ಳೆ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನ ಅಂದರೆ ಏನು ಪ್ರಯತ್ನಗಳು? ಸೆಕೆಂಡರಿನೇ. ಜ್ಞಾನ ಮಾರ್ಗದ ಪ್ರಯತ್ನವೇ ಪ್ರಯತ್ನ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಇದು ಮೂಲಭೂತವಾದ ಸಾಧನೆಯ ಒಟ್ಟು ಸಂಗ್ರಹ. ಇಷ್ಟು ಮಾಡಬೇಕು. ತೇ ಬ್ರಹ್ಮ ತದ್ವಿದುಹು ಕೃಷ್ಣಂ ಅಧ್ಯಾತ್ಮಂ ಕರ್ಮಚಾಖಿಲಂ. ಅವರಿಗೆ ಬ್ರಹ್ಮಜ್ಞಾನ ಬರುತ್ತೆ. ತೇ ವಿದು ತೇ ತದ್ ಬ್ರಹ್ಮ ವಿದುಹು, ಅವರ ಬ್ರಹ್ಮನನ್ನು ತಿಳಿತಾರೆ, ಪರಮಾತ್ಮನ ಅರ್ಥ ಮಾಡಿಕೊಡುತ್ತಾರೆ. ಜೊತೆಗೆ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಅಧ್ಯಾತ್ಮವನ್ನು ತಿಳಿತಾರೆ, ಈ ಪದಗಳು ಗಮನಿಸಬೇಕು. ಬ್ರಹ್ಮನನ್ನು ತಿಳಿತಾರೆ, ಅಧ್ಯಾತ್ಮವನ್ನು ತಿಳಿತಾರೆ, ಅಖಿಲಂ ಕರ್ಮ ಎಲ್ಲ ಕರ್ಮವನ್ನು ತಿಳಿತಾರೆ. ಅಷ್ಟೇ ಅಲ್ಲ, ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂಚ ಯೇ ವಿದುಹು ಪ್ರಯಾಣ ಕಾಲೇ ಪಿಚ ಮಾಂ ತೇ ವಿದುರು ಯುಕ್ತ ಚೇತಸಃ. ಇದು ಕೊನೆಯ ಶ್ಲೋಕ, ಏಳನೇ ಅಧ್ಯಾಯದ ಕೊನೆಯ ಶ್ಲೋಕ. ಈ ಮೂರನ್ನು ತಿಳಿದು ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂಚ ಯೇ ವಿದುಹು. ಅಧಿಭೂತ, ಅಧಿದೈವ, ಅಧಿಯಜ್ಞ, ಬ್ರಹ್ಮ, ಕರ್ಮ, ಇಷ್ಟನ್ನು ತಿಳಿಬೇಕು. ಅಧ್ಯಾತ್ಮ, ಬ್ರಹ್ಮ, ಕರ್ಮ, ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಇಷ್ಟರ ಜೊತೆಗೆ ಕೊನೆಯದಾಗಿ ಪ್ರಯಾಣ ಕಾಲೇ ಚ ಮಾಂ ಏ ವಿದುಹು. ಪ್ರಯಾಣ ಕಾಲದಲ್ಲಿ ತಿಳಿಬೇಕು, ಪ್ರಯಾಣ ಕಾಲದಲ್ಲಿ ತಿಳಿಬೇಕು. ಈ ಅನೇಕರು ಏನು ತಿಳ್ಕೊಂಡ್ಬಿಡೋದು ನೋಡಿದ ತಕ್ಷಣ, ಪ್ರಯಾಣ ಕಾಲ ಅಂದ್ರೆ ಜರ್ನಿ ಟೈಮ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಮನೆ ಬಿಟ್ಟು ಹೋಗ್ಬೇಕಾದ್ರೆ ದೇವರನ್ನು ತಿಳ್ಕೋಬೇಕು. ಅದು ಹೌದು, ಪ್ರಯಾಣ ಅಂತ ಕರೆ. ಪ್ರಯಾಣ ಅಂದರೆ ಪ್ರಾಣ ಬಿಟ್ಟು ಹೋಗೋ ಸಮಯ, ಅಲ್ಲಿ ತಿಳ್ಕೊಳ್ಬೇಕು. ಯಾನ ಬೇರೆ, ಪ್ರಯಾಣ ಬೇರೆ. ಸಾಮಾನ್ಯವಾಗಿ ವಿದ್ವಾಂಸರಲ್ಲಿ ಏನಾದ್ರು ಯಾರಾದ್ರು ಸತ್ರು ಅಂತ ಹೇಳೋದಿಲ್ಲ, ಪ್ರಯಾಣ ಮಾಡಿದ್ರು ಅಂತ ಹೇಳಿಬಿಡ್ತಾರೆ. ಅಂದರೆ ಈ ಲೆಫ್ಟ್ ಫಾರ್ ಎವರ್ ಅಂತಾರ್ಥ, ಒಂದು ಸಾವಿರ ಹೊರಟುಬಿಟ್ರು ಅಂತಾರ್ಥ. ಯಾನ ಪ್ರಯಾಣ, ಪ್ರಯಾಣ ಸಮುದ್ರ ಯಾನ, ಯಾನ ಅಂತ ಕೇಳ್ತೇವೆ ನೋಡಿ. ಆಕಾಶಯಾನ, ಯಾನ ಅಂದರೆ ಜರ್ನಿ, ಪ್ರಯಾಣ ಮತ್ತೆ ವಾಪಸ್ ಬರದ ಜರ್ನಿ ಅಂದರೆ ಸತ್ತೋಗೋದು, ಅದಕ್ಕೆ ಪ್ರಯಾಣ ಅಂತ ಕರೆದಿದ್ದಾರೆ. ಅದು ಸಂಧಿ ಇದಾದಾಗ ಪ್ರಯಾಣ ಅಂತಾಗತ್ತೆ. ಯಾನ ಅನ್ನೋ ಪದ ಪ್ರಯಾಣ ಅಂತಾಗತ್ತೆ. ಪ್ರಯಾಣ ಕಾಲೇ ಚ ಮಾಂ ಏ ವಿದುಹು. ಅವರೆಲ್ಲ ಕೂಡ ಸರಿಯಾಗಿ ತಿಳಿದವರು, ಅವರು ಸದ್ಗತಿ ಹೋಗ್ತಾರೆ. ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿಯಜ್ಞ, ಅಧಿದೈವ, ಇದರ ಜೊತೆಗೆ ಇವನ್ನೆಲ್ಲದರ ಅನುಸಂಧಾನ ಪ್ರಾಣ ಹೋಗೋ ಕಾಲಕ್ಕಿರಬೇಕು, ಪ್ರಾಣ ಬಿಟ್ಟೋಗೋ ಕಾಲಕ್ಕಿರಬೇಕು. ಹಾಗಿದ್ರೆ ತೇ ವಿದುಹು ಯುಕ್ತ ಚೇತ ಸಹ, ಅವರು ನನ್ನ ಪೂರ್ತಿ ತಿಳಿದಂತೆ ಲೆಕ್ಕ, ಅವರು ಜರಾಮರಣದ ಮೋಕ್ಷವನ್ನು ಕಂಡೇ ಕಾಣ್ತಾರೆ, ಅವರ ಗುರಿ ಈಡೇರಿಯೇ ಹೇಳುತ್ತೆ ಅಂತ ಪರಮಾತ್ಮ ಹೇಳುತ್ತಾರೆ. ಅಲ್ಲಿಗೆ ಏಳನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಅಂತ ಪ್ರತಿಯೊಂದು ಅಧ್ಯಾಯಕ್ಕೆ ಹೇಳಾಗೆ ಹೇಳಿ, ಇದು ಎರಡನೇ ಷಟ್ಕದ ಮೊದಲ ಅಧ್ಯಾಯ. ಪರಮಾತ್ಮನ ಬಗ್ಗೆ ಅನೇಕ ಮುಖಗಳ ಪರಿಚಯ ಮಾಡಿಕೊಟ್ಟದ್ದು. ನಮಗೆಲ್ಲ ಸಂಶಯ ಬರುತ್ತಾಗ, ಈ ಕರ್ಮ ಗಿರ್ಮ ಏನಿವೆಲ್ಲ, ಅಧ್ಯಾತ್ಮ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು ಅಂತ ಅನಿಸುತ್ತಲ್ಲಾಗ, ಅಧಿದೈವ, ಅಧಿಭೂತ ಏನೇನೋ ಹೇಳಿಬಿಟ್ರು. ಪ್ರಯಾಣ ಕಾಲದಲ್ಲಿ ಹೇಗೆ ತಿಳಿಬೇಕು, ತರ್ಜುನ ಕೇಳ್ತಾರೆ, ಪ್ರಯಾಣ ಕಾಲದಲ್ಲಿ ಹೇಗೆ ತಿಳಿಬೇಕು, ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಪ್ರಯಾಣ ಕಾಲದಲ್ಲಿ ತಿಳಿಬೇಕು ಅಂತ ಹೇಳ್ತಾನೆ, ಏನಿವೆಲ್ಲ. ಅಧ್ಯಾಯ ಮುಗಿದೋಯ್ತು, ಏನು ಅರ್ಥನೇ ಆಗಲಿಲ್ಲ ಅಂತ ಕೇಳಿದ್ರೆ ಮುಂದಿನ ಅಧ್ಯಾಯ ಪ್ರಾರಂಭವಾಗದೆ ಅದರಿಂದ ಅರ್ಜುನ ಉವಾಚ, ಮೊದಲನೇ ಪ್ರಶ್ನೆ, ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂಚತ್ರ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ತ್ವಂ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ. ಇಷ್ಟನ್ನೆಲ್ಲ ನೇರ ಜನ ಪ್ರಶ್ನೆ ಕೇಳ್ತಾರೆ. ಇಷ್ಟು ತಿಳ್ಕೊಂಡು ಸದ್ಗತಿ ಆಗುತ್ತೆ ಅಂತ ಹೇಳಿದೆಯಲ್ಲ, ಇವು ಏನವು ಅಂತ ಎಲ್ಲದನ್ನು ಹೇಳಿದ್ದನ್ನೆಲ್ಲ ರೆಫರ್ ಮಾಡಿ ಕೇಳ್ತಾರೆ. ಮೊದಲನೇ ಪ್ರಶ್ನೆನೇ ಅದು, ಕಿಂ ತದ್ಬ್ರಹ್ಮ, ಬ್ರಹ್ಮನನ್ನು ತಿಳ್ಕೊಂಡ್ರೆ ಮೋಕ್ಷ ಅಂತ ಹೇಳ್ತೀಯಲ್ಲ, ಆ ಬ್ರಹ್ಮ ಯಾರು, ಆ ಬ್ರಹ್ಮ ಯಾರು, ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ, ಅಧ್ಯಾತ್ಮ ಜ್ಞಾನ ಅಂತೀಯಲ್ಲ, ಅಧ್ಯಾತ್ಮ ಅಂದ್ರೆ ಏನು, ಜೊತೆಗೆ ಕಿಂ ಕರ್ಮ ಪುರುಷೋತ್ತಮ, ಕರ್ಮ ಅಂತ ಹೇಳ್ತೀಯಲ್ಲ, ಕರ್ಮ ಅಂದ್ರೆ ಯಾವುದು, ಬ್ರಹ್ಮ ಅಧ್ಯಾತ್ಮ ಕರ್ಮ, ಅಧಿಭೂತಂಚ ಕಿಂ ಪ್ರೋಕ್ತಂ, ಅಧಿದೈವಂ ಕಿಮುಚ್ಯತೆ, ಅಧಿಭೂತ ಅಂದ್ರೆ ಯಾವುದು, ಅಧಿದೈವ ಅಂದ್ರೆ ಯಾವುದು, ಜೊತೆಗೆ ಅಧಿಯಜ್ಞ ಅಂತ ಹೇಳಿದೆಯಲ್ಲ, ಅದೇನು ಅಧಿಯಜ್ಞ ಅಂದ್ರೆ ಏನು, ಅಧಿಯಜ್ಞ ಕಥಂ ಕೋ ಅತ್ರ ದೇಹೇಸ್ಮಿನ್ ಮಧುಸೂದನ. ಅಲ್ಲಿ ಎರಡು ಪ್ರಶ್ನೆ ಇದೆ, ಅಧಿಯಜ್ಞ ಕಥಂ ಕೋ ಅತ್ರ, ಅಧಿಯಜ್ಞ ಯಾರು, ಅವನ್ನ ಹೇಗೆ ತಿಳಿಬೇಕು, ಎರಡು ಪ್ರಶ್ನೆ. ಆಮೇಲೆ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ, ಪ್ರಯಾಣ ಕಾಲದೊಳಗೆ ದೇಹ ಬಿಟ್ಟು ಹೋಗೋ ಕಾಲಕ್ಕೆ ತಿಳಿಬೇಕು ಅಂತ ಹೇಳಿದೆಯಲ್ಲ, ನಿನ್ನ ಹೇಗೆ ತಿಳಿಬೇಕು, ಅದಕ್ಕೆ ಹೇಳಿದ್ದೆ. ಅಧ್ಯಾಯದೊಳಗೆ ಸಾಯುವ ಕ್ರಮ ಹೇಳ್ತಾರೆ, ಭಾರಿ ವಿಶೇಷ ಇದು. ಹೇಗೆ ಸತ್ರೆ ಮತ್ತೆ ಹುಟ್ಟೋದಿಲ್ಲ, ಇದು ಮುಖ್ಯ ಇದು. ಬರೀ ಸತ್ರ ಸಾಯ್ತಾನಷ್ಟೇ, ಮತ್ತೆ ಬರಲೇಬೇಕು. ಜಾತಶ್ಯ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಶ್ಯೇತ. ಇಲ್ಲಿ ಹೇಳಿದ ಹಾಗೆ ಸತ್ರೆ ಮತ್ತೆ ಹುಟ್ಟಿ ಬರೋದಿಲ್ಲ. ಎಂಟನೇ ಅಧ್ಯಾಯ ಭಗವದ್ಗೀತೆ ಎಷ್ಟು ಅಪೂರ್ವವಾದ ಸಂದೇಶವನ್ನು ಕೊಡ್ತಾ ಇದೆ. ಜೀವನದ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿ, ಅದು ಸಾಧಿಸತಕ್ಕಂಥ ಕ್ರಮ, ಅಂತ್ಯಕಾಲದ ಮಹತ್ವ, ಅಲ್ಲಿ ಭಗವತ್ ಚಿಂತನೆ ಮಾಡಬೇಕಾದ ರೀತಿ, ಇವೆಲ್ಲ ಸ್ಪಷ್ಟವಾಗಿ ಹೇಳತಕ್ಕಂಥ ಅಧ್ಯಾಯ ಇದು. ಆದ್ದರಿಂದಲೇ ಎಂಟನೇ ಅಧ್ಯಾಯಕ್ಕೆ ಅಷ್ಟು ಮಹತ್ವಪೂರ್ಣವಾದ ಅಧ್ಯಾಯ. ಇಲ್ಲಿ ಎಂಟನೇ ಅಧ್ಯಾಯ ಅಂತ ಕರೆ, ಎಂಟು ಅಧ್ಯಾಯ, ಇದಕ್ಕೆ ಎಂಟು ಪ್ರಶ್ನೆ ಉತ್ತರ ಇದೆ. ಅದಕ್ಕೆ ಎಂಟನೇ ಅಧ್ಯಾಯದ ಕರೆಕ್ಟಾಗಿ ಅರ್ಥ ಆಗುತ್ತೆ. ಎಂಟು ಪ್ರಶ್ನೆಗೆ ಉತ್ತರ ಯಾವುದು, ಅಲ್ಲೇ ನೋಡಿ. ಕಿಂ ತದ್ಬ್ರಹ್ಮ, ಬ್ರಹ್ಮ ಅಂದರೆ ಯಾರು, ಕಿಮಧ್ಯಾತ್ಮ, ಮಧ್ಯಾತ್ಮ ಅಂದ್ರೆ ಏನು, ಕಿಂ ಕರ್ಮ, ಕರ್ಮ ಅಂದ್ರೆ ಏನು, ಅಧಿಭೂತಂಚ ಕಿಂ ಪ್ರೋಕ್ತಂ, ಅಧಿಭೂತ ಯಾವುದು, ಅಧಿಯಜ್ಞಂ ಕಿಮುಚ್ಯತೆ, ಅಧಿಯಜ್ಞ ಯಾವುದು. ಆಮೇಲೆ ಐದಾಯ್ತನಿಗೆ ಇನ್ನು ಎರಡು. ಮೊದಲನೇದಾಗಿ ಅಧಿಯಜ್ಞ ಕಥಂ ಕ್ವಹ ಅತ್ರ, ಅಧಿಯಜ್ಞ ಯಾರು, ಆರು. ಅಧಿಯಜ್ಞನ್ ಹೇಗೆ ತಿಳಿಯಬೇಕು, ಏಳು. ಪ್ರಯಾಣ ಕಾಲೇಚ ಕಥಂ ನೇಯೋಸಿ, ಪ್ರಾಣ ಬಿಟ್ಟು ಹೋಗ್ಬೇಕಾದ್ರೆ ಹೇಗೆ ಚಿಂತನೆ ಮಾಡಬೇಕು. ಈ ಎಂಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಿಂದ ರಾಘವೇಂದ್ರ ಸ್ವಾಮಿಗಳು ಗೀತಾ ಆಗಿರುತ್ತೆ. ಇದೆಲ್ಲ ನಾವು ಸುಮ್ಮನೆ ಓದಿರ್ತೇವೆ, ಎಣಿಸೇ ಇರೋದಿಲ್ಲ, ಸುಮ್ಮನೆ ಓದಿರ್ತೇವೆ ಅಷ್ಟೇನೆ. ಅವ್ರು ಎಣಿಸಿ ಹೇಳ್ತಾರೆ ಎಂಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅಧ್ಯಾಯ ಇದು. ಅಷ್ಟಮೋಧ್ಯಾಯ ಎಂಬುದು ಆ ಅರ್ಥದಲ್ಲಿ ನೆನಪಿಟ್ಟುಕೊಳ್ಳೋದು ಸುಲಭ. ಎಂಟು ಪ್ರಶ್ನೆಗಳಿಗೆ ಉತ್ತರ ಇದೆ ಅಂತ ತಿಳ್ಕೊಂಡ್ರೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಂಡಾಗಲೇ ಇದು ಏನು ಕೃಷ್ಣ, ಇದನ್ನೆಲ್ಲ ಹೇಳಬೇಕು. ನೋಡಿ, ದೇವರು ಸುಮ್ಮನೆ ಮಾತಾಡೋದಿಲ್ಲ. ಅರ್ಜುನ ಅದಕ್ಕೆ ಹೇಳ್ತಾನೆ, ಕಿಂ ತದ್ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ, ಪುರುಷೋತ್ತಮ ಸಂಬೋಧನೆ ಮಾಡ್ತಾನೆ. ಪುರುಷೋತ್ತಮ ಅಧಿಯಜ್ಞ ಕಥಂ ಕೋತ್ರ ಅಂತ ಹೇಳಬೇಕಾದ್ರೆ ದೇಹೇಸ್ಮಿನ್ ಮಧುಸೂದನ, ಮಧುಸೂದನ ಜನಾರ್ದನ ಪುರುಷೋತ್ತಮ, ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ತಾ ಹೋದರೆ ದೇವರು ನೆನಪು ಮಾಡಿ ಸ್ಮರಣೆ ಮಾಡಿ 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 ನಮಗೆ ದೇವರು ನಮ್ಮ ಕಡೆ ಗಮನ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ನಾಮೋಚ್ಚಾರಣೆಯ ಉದ್ದೇಶ ಇದರಲ್ಲಿದೆ. ಈ ಭಗವದ್ಗೀತೆಯಲ್ಲಿ ಎಷ್ಟು ಕಡೆ ಅರ್ಜುನ ಕೃಷ್ಣನನ್ನು ಸಂಬೋಧನೆ ಮಾಡ್ತಾನೆ, ಏನೇನು ಮಾಡ್ತಾನೆ ಅಂತ ಹುಡುಕಿ ನೋಡಿದರೆ ಬಹುಪಾಲು ಪದಗಳು ವಿಷ್ಣು ಸಹಸ್ರನಾಮದ ಪದಗಳೆಲ್ಲ ಕೂಡ, ಬಹುಪಾಲದ ಪದಗಳೆಲ್ಲ ಪುರುಷೋತ್ತಮಸು ಎಲ್ಲ ವಿಷ್ಣು ಸಹಸ್ರನಾಮ ಬಂದಿರೋ ಪದಗಳೇನೆ. ಆ ವಿಷ್ಣು ಸಹಸ್ರನಾಮದ ಪಠನೆಯಿಂದ ಭಗವತ್ ಪ್ರೀತಿ, ಆ ಮೂಲಕ ನಮಗೆ ಗೀತಾದಿ ಸತ್ಯಾಸ್ತ್ರ ಶ್ರವಣದ ಯೋಗ ಹೇಗೆ ಒದಗುತ್ತೆ ಅಂತ ಹೇಳೋದಕ್ಕೆ ಒಳ್ಳೆಯ ಸಾಕ್ಷಿ ಇದಿಷ್ಟು ಕೂಡ. ಇಷ್ಟು ಪ್ರಶ್ನೆಗೆ ಪರಮಾತ್ಮ ಅದೇ ಕ್ರಮದಲ್ಲಿ ಉತ್ತರ ಕೊಡ್ತಾನೆ. ಅರ್ಜುನ ಯಾವ ಕ್ರಮದಲ್ಲಿ ಪ್ರಶ್ನೆ ಕೇಳುತ್ತಾನೋ ಅದೇ ಕ್ರಮದಲ್ಲಿ ಉತ್ತರ ಕೊಡುತ್ತಾನೆ. ಮೊದಲೇ ಹೇಳಿದೆ, ಭಗವದ್ಗೀತೆಯಷ್ಟು ಸುಲಭವಾದ ಶ್ಲೋಕಗಳು ಸಂಸ್ಕೃತ ಸಾಹಿತ್ಯದಲ್ಲೇ ಸಿಗೋದು ಭಾರಿ ಕಷ್ಟ. ಇವನು ಬಿಗಿನರ್ ಕೂಡ ಅಷ್ಟು ಸುಲಭವಾದ ವಾಕ್ಯ ಓದೋದು ಭಾರಿ ಕಷ್ಟ. ಎಷ್ಟು ಸುಲಭವಾದ ಕಿಂ ತದ್ಬ್ರಹ್ಮ, ಇದಕ್ಕಿಂತ ಸುಲಭ ಬರಲಿಕ್ಕಾಗತ್ತಾ? ಆ ಬ್ರಹ್ಮ ಯಾರು, ಕಿಂ ಅಧ್ಯಾತ್ಮ ಏನು, ಕಿಂ ಕರ್ಮ ಪುರುಷೋತ್ತಮ, ಕರ್ಮ ಯಾವುದು, ಎಷ್ಟು ಸುಲಭವಾದ ಪ್ರಶ್ನೆಗಳು. ಅದೇ ಕ್ರಮದಲ್ಲಿ ಭಾಗ, ಅಷ್ಟೇ ಸುಲಭವಾಗಿ ಈ ಪ್ರಶ್ನೆ ನೇರ ಉತ್ತರ, ನೇರ ಪ್ರಶ್ನೆ ನೇರ ಉತ್ತರ. ಮೊದಲು ಉತ್ತರ ಕೊಡ್ತಾರೆ ಅರ್ಜುನ, ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ ಮುಚ್ಚತೆ. ಇದು ಮೊದಲನೇ, ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಜ್ಞಿತ. ಮೊದಲನೇ ಶ್ಲೋಕದ ಮೂರು ಪ್ರಶ್ನೆಗೆ ಉತ್ತರ ಇದೆ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ ಮುಚ್ಚತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಜ್ಞಿತ. ಅಕ್ಷರಂ ಬ್ರಹ್ಮ ಪರಮಂ, ಪರಮಂ ಅಕ್ಷರಂ ಬ್ರಹ್ಮ, ಅದಕ್ಕೆ ಅರ್ಥ ಪರಮಂ ಅಕ್ಷರಂ ಬ್ರಹ್ಮ. ಅಕ್ಷರ ಕ್ಷರ ಅಂದರೆ ನಾಶ ಇರೋದು, ಅಕ್ಷರ ಅಂದರೆ ನಾಶ ಇಲ್ಲದೆ ಇರೋದು. ಪರಮ ಅಕ್ಷರ ಬ್ರಹ್ಮ, ನಾಶ ಇಲ್ಲದ ಪದಾರ್ಥ ಇದೆಯಲ್ಲ ಅದರಲ್ಲಿ ಯಾವುದು ಶ್ರೇಷ್ಠವಾಗಿದೆಯಲ್ಲ ಅವನೇ ಪರಮಾತ್ಮ. ಒಂದು ಪರಮಾತ್ಮ ಆಗಬೇಕು, ಮೊದಲೇನಾಗಿರ್ಬೇಕು ಅವನು, ನಾಶವಿಲ್ಲದ ಪದಾರ್ಥ ವ್ಯಕ್ತಿ ಆಗಬೇಕು, ಅದರಲ್ಲಿ ಶ್ರೇಷ್ಠನಾಗಿರ್ಬೇಕು, ಅವ ಪರಮಾತ್ಮನಾಗ್ತಾನೆ. ಇದನ್ನ ಯಾರೋ ನಾನು ಪರಮಾತ್ಮ ಕರ್ಕೊಂಡ್ರೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಸಿಗುತ್ತೆ, ಇನ್ನೇನು ಪರಮಾತ್ಮ ಆಗ್ತಾನೆ ಇವನೀಗ. ಅಂದ್ರೆ ಇಂಥವ್ರು ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಯಾವನಿಗೆ ನಾಶ ಯಾವ ದೃಷ್ಟಿಯಿಂದನೂ ಇಲ್ಲ ಅವನ ಅಕ್ಷರ, ನಾಶ ಯಾವ ಕಾಲಕ್ಕೂ ಇರುವ ಯಾವ ದೃಷ್ಟಿಯಿಂದನೂ ಇರಬಾರದು. ಅಂದ್ರೆ ಅಬ್ಸಲ್ಯೂಟ್ಲಿ ಅವನು ಇವನು ಡಿಸ್ಟ್ರಾಕ್ಷನ್ ಪೂರ್ತಿ ಇಲ್ಲ ಅವನಿಗೆ, ಅಂಥವನಾಗಬೇಕು. ಒಂದು ಪ್ರಶ್ನೆ ಬಂತು, ನಾಶ ಎಷ್ಟು ವಿಧ, ಇದನ್ನೆಲ್ಲ ಮಧ್ವಾಚಾರ್ಯ ವಿವರವಾಗಿ ಬರೀತಾ ಹೋಗ್ತಾರೆ. ಅದನ್ನ ಅನಲೈಸ್ ಮಾಡಿದ್ರ ಸಂಖ್ಯೆ ಭಾರಿ ಭಾರಿ ದುಷ್ಕರ ಅದು. ಒಂದು ಅಷ್ಟು ಪ್ರತಿ ನೇರವಾಗಿ ಅಕ್ಷರಿಸಬಹುದು, ಸಾವಿರ ಬರೀಬಹುದು, ಅದೇ ಬರೀದೆ ಹೋದ್ರೆ ನಾಶ ಅಂದ್ರೆ ಅಂತ ಹೇಳದೆ ಹೋದ್ರೆ ಗತಿ ಏನಾಗ, ನೀವು ಅಕ್ಷರ ಅರ್ಥನೇ ಆಗ, ಅಕ್ಷರ ಅರ್ಥವಾಗದೆ ಹೋದ್ರೆ ಅಕ್ಷರ ಅರ್ಥ ಆಗೋದಿಲ್ಲ. ನಮಗೆ ಅಕ್ಷರ ಅಂದ್ರೆ ಅಕ್ಷರಗಳು, ಆ ಈ ಈ ಅಕ್ಷರ ಗೊತ್ತಿರುತ್ತೆ ಅಷ್ಟೇ, ಈ ಅಕ್ಷರ ಅಲ್ಲ. ಅನೇಕರಿಗೆ ಗೊತ್ತಿಲ್ಲ ಅವನ ಅಕ್ಷರ ಅಂತ ಯಾಕೆ ಕರೀತಾರೆ ಅಂತ ಅನೇಕರಿಗೆ ಗೊತ್ತಿಲ್ಲ. ಯಾಕೆ ಕರೀತಾರೆ, ಸಿಟ್ಟು ಬರುತ್ತೆ ಅಷ್ಟೇ. ಅಕ್ಷರ ಅಂತ ಹೇಳಿ ನಮ್ಮೇಷ್ಟು ಹೇಳಿಲ್ವಾ, ಅವ್ರು ಅವ್ರ ಮೇಷ್ಟು ಹೇಳಿಲ್ವಾ, ಆ ಥರ ಅಂತಾರೆ ಹೊರತು ಅಕ್ಷರ ಅಂದ್ರೆ ಏನು, ನಾಶ ಇಲ್ಲದ್ದು ಅಂತ ಅರ್ಥ. ಈ ಆ ಈ ಊ 50 ಅಕ್ಷರಗಳೇನಿವೆ ಇವಕ್ಕೆ ಎಂದೂ ನಾಶ ಇಲ್ಲ, ಅದಕ್ಕೆ ಅಕ್ಷರ ಅಂತ ಕರೀತಾರೆ. ವರ್ಣಗಳ ನಿತ್ಯ ಅಂತ ಶಾಸ್ತ್ರ ಹೇಳೋದು, ವರ್ಣಗಳ ನಿತ್ಯ, ಅದಕ್ಕೆ ಅಕ್ಷರ ಅಂತ ಹೆಸರು ಬಂದಿದ್ದಂತೆ. ಅಕ್ಷರ ಪರಮಾಕ್ಷರ ಅಂತ ಕರೀತಾರೆ. ಮತ್ತೆ ನಾಶದ ಬಗ್ಗೆ ಆಚಾರ್ಯ ಹೇಳ್ತಾರೆ, ನಾಶ ನಾಲ್ಕು ವಿಧವಾಗಿರುತ್ತೆ, ನಾಲ್ಕು ವಿಧ ನಾಶ. ಆ ನಾಲ್ಕು ವಿಧ ನಾಶದಲ್ಲಿ ಒಂದು ಬಂದರೂ ಅಕ್ಷರ ಅಲ್ಲ, ನಾಲ್ಕು ವಿಧ ನಾಶದಲ್ಲಿ ಒಂದು ಇರಕೂಡುದು, ಆಗ ಅಕ್ಷರ ಅಂತ ಕರೀತಾರೆ. ಮೊದಲನೇ ನಾಶ ಯಾವುದು ಅಂದರೆ ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ. ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇಹೇ ಸದಾ. ನಾಶ ನಾಲ್ಕು ವಿಧ, ಇದು ಅಲ್ಲಿ ಎಲ್ಲಿ ಬೇಕಾದ್ರೂ ತಿಳ್ಕೊಬೇಕಾದ ಪದಾರ್ಥಗಳು. ವೇದಾಂತ ತಿಳ್ಕೊಳ್ಳಿಕ್ಕೆ ಎಷ್ಟು ಮುಖ್ಯನೋ ನಿತ್ಯ ಜೀವನಕ್ಕೆ ಅಷ್ಟೇ ಮುಖ್ಯ ಇದೆ. ನಾಶ ಅಂತ ಎಲ್ಲಿ ಕರೀತೇವೆ, ಉಪಯೋಗಿಸ್ತಾನೆ ಇರ್ತೇವೆ ನಾಶ ನಾಶ ಅಂತೇಳಿ. ಏನು ನಾಶ ಅಂದ್ರೆ ಏನು? ಅನಿತ್ಯತ್ವ. ಇವತ್ತು ಒಂದು ಪದ ಮನೆ ಇದೆ, ಆಮೇಲೆ ನೋಡಿದ್ರೆ ಇಲ್ಲ, ಕೆಲವು ವರ್ಷಗಳೇ ಮನೆ ಇಲ್ಲ, ಡ್ಯಾಮ್ ಆಮೇಲೆ ನೋಡಿದ್ರೆ ಇಲ್ಲ ಅಂದ್ರೆ ಈ ಒಂದು ಕಾಲಕ್ಕಿದೆ ಒಂದು ಕಾಲಕ್ಕಿಲ್ಲ, ಅನಿತ್ಯ ಅಂತ ಅರ್ಥ. ಅನಿತ್ಯತ್ವ ಒಂದು ವಿಧವಾದ ನಾಶ ಅದು. ಅನಿತ್ಯತ್ವ ಒಂದು ವಿಧವಾದ ನಾಶ. ನಮ್ಮದೇ ದೇಹ ಒಂದು ಕಾಲಕ್ಕಿದೆ ಒಂದು ಕಾಲಕ್ಕಿಲ್ಲ, ಇದೆಲ್ಲ ಜಡಕ್ಕೆಲ್ಲ ಬರೋದು ಅನಿತ್ಯತ್ವ ಅನ್ನೋ ದೋಷವು. ಜಗತ್ತಿನೊಳಗೆ ಯಾವುದೇ ಕಟ್ಟಡ ಕೂಡ ಒಂದೇ ರೀತಿ ಉಳಿದಿದ್ದು ವಿಶ್ವದ ದಾಖಲೆಯಲ್ಲೇ ಇಲ್ಲ. ಅದು ಇವತ್ತಿರುತ್ತೆ, ಇವತ್ತೆಂದು ಕಟ್ಟಿದ್ದು ಬರೆದಿರ್ತಾರೆ. ಮೊದಲಿಲ್ಲ ಅಂತ ಆಯ್ತಲ್ಲ, ಹಾಗಿದ್ರೆ ಮೊದಲು ಇಲ್ಲ, ಯಾವುದೋ ಬಿಲ್ಡಿಂಗ್ ಇನ್ನೂ ಬಿದ್ದಿಲ್ಲ ಅಂತ ತಿಳ್ಕೊಂಬೋಣ, ಅದು ಅಕ್ಷರ ಅಂತ ಕರಿತೀವ? ಇಲ್ಲ, ನಮ್ಮ ಎದುರಿಗೆ ಹುಟ್ಟಿದೆ ಅದು, ಎಂದು ಕಟ್ಟಿಸಿದ್ರು ಹಾಕಿರ್ತಾರೆ, ಇಂಥ ಇನಾಗ್ರೇಷನ್ ಆಯಿತು ಅಂತ ಹಾಕಿಬಿಟ್ಟಿರ್ತಾರೆ, ಕಟ್ಟಡ ಕಾರ್ಯ ಮುಗೀತು ಅಂತ ಹಾಕಿರ್ತಾರೆ. ಮೊದಲು ಇರಲಿಲ್ಲ, ಸೊ ಮೊದಲು ಇಲ್ಲದೇ ಇದ್ದಿದ್ದು ಒಂದು ಅನಿತ್ಯತ್ವ, ಒಂದೇ ಸೋಗೆ ಹೋಗೋದು ಇನ್ನೊಂದಿರ್ತ ಅನಿತ್ಯತ್ವ. ಒಂದು ಬಂದರೂ ಸಾಕು ಅನಿತ್ಯತ್ವ. ಎರಡನೇದು ದೇಹ ಹಾನಿ, ಜೀವ ನಿತ್ಯ ಆದರೆ ದೇಹ ಅನಿತ್ಯ, ದೇಹ ಹೋಗ್ತಾನೆ ಇರುತ್ತೆ. ಹುಟ್ಟು ವಾಸಾಂಸಿ ಜೀರ್ಣಾನೆ ಯಥಾ ವಿಹಾಯ ನವಾನೆ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನೆ ಅನ್ಯಾನೆ ಸಂಯಾತಿ ನವಾನಿ ದೇಹಿ. ಬರೋದು ಹೋಗೋದು, ಬರೋದು ಹೋಗೋದು ದೇಹಗಳು. ನಮಗೆ ಅಂಥ ನಾಶ ಇದೆ, ದೇಹನ ಅನಿತ್ಯತ್ವ, ದೇಹನಾಶ ದುಃಖ ಪ್ರಾಪ್ತಿ. ದೇಹನಾಶ ರೂಪವಾದ ನಾಶ ನಮಗಿರೋದ್ರಿಂದ ನಮಗೆ ನಿತ್ಯತ್ವ ಇಲ್ಲ. ಈ ಜಡ ಪದಾರ್ಥಗಳಿಗೆಲ್ಲ ಅನಿತ್ಯತ್ವ ಅನ್ನೋ ನಾಶ ಇದೆ. ಈ ಚೇತನರಾದ ಜೀವರಿಗೆಲ್ಲ ಕೂಡ ದೇಹನಾಶ ಅನ್ನೋ ನಾಶ ಇದೆ. ಮತ್ತು ವಾಯುದೇವರು ದೇಹ ಬಿಟ್ಟು ಬ್ರಹ್ಮದೇವರಾಗ್ತಾರೆ, ಬ್ರಹ್ಮದೇವರು ದೇಹ ಬಿಟ್ಟು ಮುಕ್ತಕ್ಕೆ ಹೋಗ್ತಾರೆ. ಇವತ್ತು ದೇಹ ಬಿಡದಿದ್ದ ದೇವತೆಗಳೇ ಇಲ್ಲ, ಲಕ್ಷ್ಮೀನಾರಾಯಣರ ಹೊರತು ಎಲ್ಲರಿಗೂ ದೇಹನಾಶ ಇದ್ದಿದ್ದೇನೆ. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ. ಕೆಲವರು ಇರ್ತಾರೆ, ಚಿರಂಜೀವಿ ಇದ್ದಾನಲ್ಲ ವಿಭೀಷಣ, ವಿಭೀಷಣ ಚಿರಂಜೀವಿ ಅಲ್ವೇನು, ಹನುಮಂತ ಚಿರಂಜೀವಿ ಅಲ್ವೇನು ಅಂತ ಕೇಳಿದರೆ, ಚಿರಂಜೀವಿ ಶಬ್ದಕ್ಕೆ ಸಾವಿಲ್ಲದವರು ಅಂತ ಅರ್ಥ ಅಲ್ಲ. ಚಿರಾಜೀವಿ ಬಹುಕಾಲ ಬದುಕೋರು ಅಂತ ಅರ್ಥನೇ ಹೊರತು ಸಾವಿಲ್ಲದವರು ಅಂತ ಅರ್ಥ ಅಲ್ಲ. ಇವತ್ತು ಯಾರು ನಮಸ್ಕಾರ ಮಾಡಿದ ಆಶೀರ್ವಾದ ಚಿರಂಜೀವಿ ಆಗು ಅಂತ ಹೇಳಿದ್ರೆ ಸಾಯ್ಬೇಡ ಅಂತ ಅರ್ಥ ಅಲ್ಲ, ಅದಕ್ಕೆ ಬಹುಕಾಲ ಬದುಕು ಅಂತ ಅರ್ಥ. ಬಹುಕಾಲ ಬದುಕು ಆ ಅರ್ಥದೊಳಗೆ ಚಿರಂಜೀವಿ ಶಬ್ದ ಇರೋದೇ ಹಾಗಾದ್ರಿಂದ ಚಿರಂಜೀವಿ ಶಬ್ದನೇ ಹೇಳುತ್ತೆ ಸಾಯ್ತಾನೆ ಅಂತೇಳಿ. ಬಹುಕಾಲ ಇರ್ತಾನೆ ಹೊರತು ಯಾವಾಗಲೂ ಇರೋದಿಲ್ಲ, ಯಾವಾಗಲೂ ಇರೋದು ಬೇರೆ, ಬಹುಕಾಲ ಇರೋದು ಬೇರೆ. ಆದ್ದರಿಂದ ಜೀವನಿಗೆ ದೇಹನಾಶ ರೂಪವಾದ ನಾಶ ಇದೆ. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ. ಇನ್ನೊಂದು ಮೂರನೇದು ದುಃಖ ಪ್ರಾಪ್ತಿ, ಅದೊಂದು ನಾಶ ಅಂತ. ಇವತ್ತು ದೇಹನೋ ಇದೆ ಎಲ್ಲ ಇದ್ದಾನೆ, ಒಳ್ಳೆ ಡಲ್ಲ ಕೂತಿರ್ತಾನೆ, ಯಾಕೆ ಏನೋ ತಾನೇ ಫೇಲ್ ಆಗಿದ್ದಾನೋ ಅಥವಾ ಏನೋ ಆಗಿದೆ, ಸುದ್ದಿ ಬಂದಿದೆ, ಯಾರು ಬ್ಯಾಂಕ್ನಲ್ಲಿ ಇಟ್ಟಿದ್ದು ಬ್ಯಾಂಕ್ ಮುಳುಗೋಗ್ಬಿಟ್ಟಿದೆ, ಫೈನಾನ್ಸ್ ಕಂಪ್ನಿ ಮುಳುಗೋಗಿರುತ್ತಲ್ಲ, ಇವನು ಮುಳುಗಿದ್ರೆ ಸುಮ್ಮನೆ ಡಲ್ಲ ಕೂತ್ಬಿಟ್ಟು ಬರ್ತಾರೆ ಮತ್ತೆ ಮನೇಲಿ ಯಾರೋ ಸತ್ತೋಗಿರ್ತಾರೆ ಪಾಪ, ಎಲ್ಲ ಅಳತಾ ಕೂತಿರ್ತಾರೆ, ನೂರಾರು ಜನ ಸೇರಿರ್ತಾರೆ, ಯಾರೋ ಭಿಕ್ಷುಕ ಬರ್ತಾನೆ ಅಮ್ಮ ತಾಯಿ ಅಂತ ಕೇಳ್ತಾನೆ, ಅದು ಹೊರಗೊಬ್ಬನು ಕೂತಿರ್ತಾನೆ, ಯಾರು ಇಲ್ಲ ಹೋಗಯ್ಯ ಅಂತ, ಯಾರು ಇಲ್ಲ ಹೋಗಯ್ಯ, ಅಷ್ಟು ಜನ ಇದ್ದಾರೆ ಯಾರು ಇಲ್ಲ ಹೋಗು ಅಂತ ಹೇಳ್ಬಿಡ್ತಾರೆ. ಅವನಿಗೆ ಕಾಣಿಸುತ್ತೆ ಅವನು ಹೋಗೇ ಬಿಡ್ತಾನೆ ತಮಾಷೆ ಅಂತ ಕೇಳಿದ್ರೆ, ಯಾಕೆ ಗೊತ್ತೇನು, ಅವನಿಗೆ ಯಾರು ಇಲ್ಲ ಅಂದ್ರೆ ಎಲ್ಲರೂ ಇದ್ದಾರೆ, ತುಂಬಾ ದುಃಖ ಪಡ್ತಿದ್ದಾರೆ, ಇದ್ರೂ ಅಷ್ಟೇ ಇಲ್ಲದ ಹೋದ್ರೂ ಅಷ್ಟೇ ಅವರೆಲ್ಲ, ಅದೇನು ಬೆಲೆ ಇಲ್ಲ ಅಂತ ಅರ್ಥ. ಆ ಕಾಲಕ್ಕೆ ಅವ್ರು ನೀ ಕೇಳಿ ಕೆಲಸ ಮಾಡೋದಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ, ನೀನು ಕೇಳಿ ಕೆಲಸ ಮಾಡೋದಿಲ್ಲ ಅಂದ್ರೆ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅನಿತ್ಯತ್ವ ದುಃಖ ದುಃಖ ಪ್ರಾಪ್ತಿ, ದುಃಖ ಪ್ರಾಪ್ತಿ ಅನ್ನೋ ನಾಶ ಹೇಗಿದೆ, ಎಷ್ಟು ರೀತಿ ಇರುತ್ತೆ ಇದು. ದುಃಖ ಪ್ರಾಪ್ತಿ ಅಂದ್ರೆ ನಾಶ ಇದ್ದಾಗ ಲೆಕ್ಕ, ಎಷ್ಟು ಸರ್ ದುಃಖ ಪಡ್ತೇವೆ ಲೆಕ್ಕ ಹಾಕಿ, ಬೆಳಿಗ್ಗೆ ಎದ್ದಾಗಿನಿಂದ ಒಂದಲ್ಲ ಒಂದಿರ ದುಃಖ ಪಡ್ತೇನೆ ಇರ್ತೇವೆ. ಆದ್ದರಿಂದ ದಿವಸಕ್ಕೆ ಎಷ್ಟೋ ಬಾರಿ ಸತ್ತಂತೆ ಲೆಕ್ಕ, ಎಷ್ಟೋ ಬಾರಿ ನಮಗೆ ನಾಶ ಇದೆ. ದೇಹಕ್ಕೆ ನಾಶ ಗ್ಯಾರಂಟಿ, ಜಡವಾದ ದೇಹ ಅಂತೂ ಸುಟ್ಟೇ ಹೋಗ್ಬಿಡುತ್ತೆ, ದೇಹ ಸುಟ್ಟೇ ಹೋಗ್ಬಿಡುತ್ತೆ, ನಾವು ಅದನ್ನು ಬಿಡಲೇಬೇಕಾಗತ್ತೆ. ದುಃಖ ಪಡ್ತಾ ಇರ್ತೇವೆ, ದಿನ ಬೆಳಗಾದರೂ ದುಃಖ ಪಡುತ್ತೆ. ಇದು ಮೂರಾಯ್ತು, ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿ. ಆಮೇಲೆ ಅಪೂರ್ಣತಾ, ಕೊನೆಯದದು ಒಂದು ಅಪೂರ್ಣತಾ, ಪೂರ್ಣತೆ ಇಲ್ಲದೆ ಇರೋದು ಒಂದು ದುಃಖ. ಪೂರ್ಣತೆ ಇಲ್ಲ, ಪೂರ್ಣತೆ ಇಲ್ಲ, ಆ ಒಂದು ದುಃಖ ಇದೆ. ಒಂದು ಕೊಡದಲ್ಲಿ ಎಷ್ಟೋ ನೀರು ಹಿಡಿಬೇಕು, ಒಂದು ಸ್ವಲ್ಪ ಕಡಿಮೆ ಇದೆ, ಅವಾಗ ಹಿಂದವ್ರು ಕ್ಯೂ ನಿಂತಿದ್ದಾರೆ, ತೆಗೆ ಇಲ್ಲ ಸ್ವಲ್ಪ ಇಲ್ಲ ಸ್ವಲ್ಪ ಇರಿ ತುಂಬಿಲ್ಲ ಇರಿ, ಬಲಾತ್ಕಾರ ತೆಗೆದುಬಿಟ್ರು ಅಂತ ತಿಳ್ಕೊಂಬೋಣ, ಆಯ್ತು ದುಃಖ ದುಃಖ ಸಕ್ತ ದುಃಖ ದುಃಖ ಅಂತ ಮತ್ತೆ ಸಾವಿದ್ದಾಗಲೇ ಎಷ್ಟು ಬರಬೇಕು ಅಷ್ಟು ಬಂದಿಲ್ಲ ಅಂದ್ರೆ ದುಃಖ. ಎಷ್ಟೋ ವಿದ್ಯಾರ್ಥಿಗಳು ಪಾಪ.